ಹಾಯ್ ಹಲೋ ನಮಸ್ತೆ, ನೀವು ಕೇಳ್ತಾ ಇದ್ರ ಇದು ಇರುವೆ ರಾಗ ರೇಡಿಯೋ. ಇಂದಿನ ಸಂಚಿಕೆಯಲ್ಲಿ ಮಲ್ಲೇಶಪ್ಪ ಗೋಳಪ್ಪ ಬಿಸಿರೊಟ್ಟಿಯವರು ಮತ್ತು ಪ್ರಭಾಕರ್ ಬುಡ್ಡಪ್ಪ ಅವರ ಪರಿಚಯ ಕೇಳ್ಕೊಂಡ್ರಿ. ಅವರು ಹೇಗೆ ಕೃಷಿ ಭೂಮಿಗೆ ಅಥವಾ ಕೃಷಿ ರಂಗಕ್ಕೆ ಬಂದರು, ಅವರು ಹೇಗೆ ತಮ್ಮ ಕೃಷಿ ಜೀವನಕ್ಕೆ ಬಂದರು ಅಂತ ತಿಳ್ಕೊಂಡ್ರಿ. ಈಗ ಅವರ ಅನುಭವಗಳ ಮೂಲಕ ನಾವು ಕೃಷಿ ಶುರು ಮಾಡಬೇಕಾದ್ರೆ ಅಥವಾ ಸಾವಯವ ಕೃಷಿ ಆರಂಭ ಮಾಡಬೇಕಾದ್ರೆ ಯಾವ ಯಾವ ಹಂತಗಳನ್ನು ಎದುರಿಸ್ಬೇಕು, ಯಾವ ಯಾವ ಹಂತಗಳಲ್ಲಿ ನಾವು ರೆಡಿ ಆಗಬೇಕು ಅವರ ಅನುಭವಗಳ ಮೂಲಕ ಹೇಳ್ತಾರೆ. ಮೊದಲಿಗೆ ಮಣ್ಣು ಅಂದ್ರೇನು, ಮಣ್ಣಿನ ಹದ ಹೇಗೆ, ಮಣ್ಣಿನ ಬಗ್ಗೆ ಸ್ವಲ್ಪ ಮಾತಾಡೋಣ. ಈ ಕಾರ್ಯಕ್ರಮದಲ್ಲಿ ನಾಗಭೂಷಣ್ ಅನ್ನೋರು ಈ ಕಾರ್ಯಕ್ರಮವನ್ನು ನಿರೂಪಿಸ್ತಾರೆ.
ಹೇಳಿದಾಗೆ ಇದು ಜುಗಲ್ ಬಂದಿ ಕಡೆಗೆ ನಮ್ಮ ಸರ್ ಕಪ್ಪಣ್ಣಿನ ಪರವಾಗಿ ಮಲ್ಲೇಶಪ್ಪ ಬಿಸಿರೊಟ್ಟಿ ಅವರು ಇದ್ದಾರೆ, ಆ ಕಡೆಗೆ ಪ್ರಭಾಕರ್ ಬುಡ್ಡಪ್ಪ ಅವರು ಇದ್ದಾರೆ. ಜುಗಲ್ ಬಂದಿ ಸರ್ ಪ್ರಶ್ನೆ ಕೇಳ್ತಾ ಹೋಗ್ತೀನಿ, ಇಬ್ಬರು ಉತ್ತರ ಕೊಡ್ತಾರೆ. ಪ್ರಭಾಕರ್ ಬುಡ್ಡಪ್ಪ ಅವರಿಗೆ ಮೊದಲು ಮಣ್ಣು ಅಂದರೆ ಏನು ಸರ್ ನಿಮ್ಮ ಪ್ರಕಾರ?
ಮಣ್ಣು ಅಂದರೆ ನಮ್ಮ ತಾಯಿ ಅಂತ. ಯಾಕೆ ಅಂತಂದರೆ ಇವತ್ತು ನಮಗೆ ಜನ್ಮ ಕೊಡೋಂಥ ತಾಯಿಗೆ ನಾವು ಯಾರಾದರೂ ಆಗಲಿ ವಿಷ ಕೊಡ್ತೀವಿ, ನಮ್ಗೆ ಅನ್ನ ಕೊಡ್ತಕ್ಕಂಥ ಭೂತಾಯಿಗೆ ನಾವು ವಿಷ ಕೊಡೋದು ಎಷ್ಟು ಸರಿ ಅನ್ನೋವಂಥದ್ದು ಅದು ನಮ್ಮ ತಾಯಿ.
ಮಲ್ಲೇಶಪ್ಪರು, ನಿಮ್ಮ ಪ್ರಕಾರ ಮಣ್ಣನ್ನು ನೀವು ಹೇಗೆ ಡಿಫೈನ್ ಮಾಡ್ತೀರಿ ಅಥವಾ ವ್ಯಾಖ್ಯಾನ ಕೊಡ್ತೀರಿ?
ಮಣ್ಣು ಅನ್ನೋದೊಂದು ಅದಕ್ಕೆ ಜೀವಿಲ್ ಅಷ್ಟೇ, ಬಟ್ ಅದರೊಳಗೆ ಸೂಕ್ಷ್ಮ ಜೀವಿಗಳು ಬದುಕಿದೆ, ಅದಕ್ಕೆ ಒಂದು ಜೀವ ಇರ್ತೈತಿ. ಅಲ್ಲಿ ನಾವು ಹೆಂಗೆ ನಮ್ಮ ತಾಯಿ ನಮ್ಗೆ ಅಡುಗೆ ಮಾಡಿ ಕೊಟ್ಟಾಗ ನಾವು ಇವತ್ತೆಲ್ಲ ಕಾರ್ಯಕ್ರಮಕ್ಕೆ ಬಂದೇವಲ್ಲ, ಅವಾಗ ನಾವು ದಷ್ಟಪುಷ್ಟಾಗಿ ನಾವು ಕೆಲಸ ಮಾಡ್ತೀವಿ. ಹಂಗೆ ಮಣ್ಣು ಅನ್ನೋದು ಒಂದು ಅದರೊಳಗೆ ಸೂಕ್ಷ್ಮ ಜೀವಿಗಳು ಸಾಕಷ್ಟು ಇರ್ತವೆ. ಆ ಸೂಕ್ಷ್ಮ ಜೀವಿಗಳಿಗೆ ಸಾಕಷ್ಟು ಆಹಾರ ದೊರಕಿದಾಗ ಅದು ಮಣ್ಣು ಜೀವಂತಿಕೆ, ಅದಕ್ಕೊಂದು ಜೀವ ಐತಿ. ಆ ಜೀವಕನ್ನ ನಾವು ಅದಕ್ಕೆ ಬೇಕಾದಂಥ ಆಹಾರ ಕೊಟ್ಟಾಗ ಅದು ಇದನ್ನು ಫಲವತ್ತತೆ ಆಕತಿ. ಅದು ಮಣ್ಣು ಒಂದು ಜೀವಿತ ವಸ್ತು ರೀ.
ನಮ್ಮ ಆರೋಗ್ಯಕ್ಕೂ ಮಣ್ಣಿಗೂ ನೇರವಾದ ಸಂಬಂಧ ಇದೆ. ನಾವಿಷ್ಟೆಲ್ಲ ವಿಚಿತ್ರ ವಿಚಿತ್ರವಾಗಿ ಆಡೋಕ್ಕೆ, ವಿಚಿತ್ರ ಥರ ಆಡೋಕ್ಕೆ, ನಮ್ಮ ಮಕ್ಕಳು ಈ ಥರ ಕಂಟ್ರೋಲ್ ಸಿಗದೇ ಇರೋದಕ್ಕೆ ಏನು ಕಾರಣ ಏನಂದರೆ ಅವ್ರು ತಿಂತಕ್ಕಂಥ ಫುಡ್ ಅದರಲ್ಲಿ ಏನೂ ಇಲ್ಲ. ಮಾನಸಿಕವಾಗಿ ಕೂಡ ಕೆಲಸ ಮಾಡುತ್ತೆ ಅದು, ದೈಹಿಕವಾಗಿ ಕೂಡ ಕೆಲಸ ಮಾಡುತ್ತೆ. ಎಸ್ ಸರ್, ನಾವು ಇದೇ ಥರ ನಡೀತಾ ಇದ್ದರೆ ನಾವು 10 ವರ್ಷದಲ್ಲಿ ನಾವು ಯಾವ ಒಂದು ಉಗ್ರ ರೂಪದಲ್ಲಿ ನಾವು ಬದುಕ್ತೀವಿ ಅನ್ನೋದು ಕೂಡ ನಾನು ಇಮ್ಯಾಜಿನ್ ಮಾಡೋಕ್ಕಾಗಲ್ಲ. ಹಾಗಾಗಿ ಅಟ್ಲೀಸ್ಟ್ ತಕ್ಕ ಮಟ್ಟಿಗೆ ಆದರೂ ಕೂಡ ಕೆಲವು ಮಂದಿ ಆದರೂ ಕೂಡ ನೈಸರ್ಗಿಕವಾಗಿ ನಾವು ಬೆಳೆಯೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ, ಬಟ್ ಆ ಸಂಖ್ಯೆ ಭಾಳ ಭಾಳ ಕಡಿಮೆ.
ಎಷ್ಟು ಜೀವಿಗಳನ್ನು ಭಾಳ ಅಲ್ಲ ಸರ್, ಎಷ್ಟು ಜೀವಿಗಳನ್ನ ಕೊಂದು
ಕೊಂದ್ಬಿಟ್ಟು
ನಾವು ಆಹಾರ ಪಡ್ಕಂತೀವಿ,
ಬೆಳೀತಾ ಇದ್ದೀವಿ.
ಎಷ್ಟು ಹಿಂಸಾತ್ಮಕ,
ಮಣ್ಣಲ್ಲಿ ಏನೂ ಇಲ್ಲ, ಯಾವ ಜೀವಿಗಳು ಉಳಿದಿಲ್ಲ. ಬೇಕಾದ್ರೆ ಟೆಸ್ಟ್ ಮಾಡ್ಬೋದು, ಎರೆಹುಳು ತಗೊಂಬಿಟ್ಟು ಸ್ವಲ್ಪ ಇದಾಕಿ ಯೂರಿ ಹಾಕಿ ಇರೋದಿಲ್ಲ. ಅದು ಅಂತ ಪ್ರಬಲವಾದ ಜೀವಿ ಮಣ್ಣಲ್ಲಿ ಇರ್ತಕ್ಕಂಥ ಪ್ರಬಲವಾದ ಜೀವಿ ಅಂದ್ರೆ ಎರೆ ಹುಳ, ಅದಕ್ಕೆ ನಾವು ಸೂಕ್ಷ್ಮ ಜೀವಿಗಳಿದ್ದಾವೆ, ಅದ್ರ ಬಗ್ಗೆ ಇಮ್ಯಾಜಿನ್ ಮಾಡಬಹುದು. ಹಾಗಾಗಿ ನಮ್ಮ ಆರೋಗ್ಯಕ್ಕೂ ಮಣ್ಣಿಗೂ ನೇರವಾದ ಸಂಬಂಧ ಇದೆ.
ದೇವರ ಗುಡಿ ಮಠ ಮನೆ
ಕೃಷಿಯಲ್ಲಿ ಜಾನುವಾರುಗಳ ಪಾತ್ರ ಅಥವಾ ರಾಸುಗಳ ಪಾತ್ರ ಯಾವ್ದು ರಾಸ ಆಗಿರ್ಬೋದು, ಅವುಗಳ ಪ್ರಾಮುಖ್ಯತೆ ಏನು, ಬೇಕಾ ಬೇಡವ? ಇವತ್ತಿನ ದಿವಸ ಬರೇ ಸಣ್ಣ ಹಳ್ಳಿಗೆ ಹೋದ್ರೆ 4-5 ಟ್ರ್ಯಾಕ್ಟರ್ ಇಟ್ಕೊಂಡಿದ್ವಿ, ಹೌದಾ ಸರ್? ಹುಡುಕಾಡ್ರೆ ರಾಸುಗಳು ಸಿಗಲ್ಲ, ಏನಾದ್ರೂ ಸ್ವಲ್ಪ ಹಾಲಿಗೆ ಅಂತ ಇಟ್ಕೊಂಡಿವಿ, ಅದು ಏನಕ್ಕೂ ಅಲ್ಲ, ಹಾಲಿಗೆ ಮಾತ್ರ. ಅದ್ರ ಗಂಧಲನೂ ಬೇಡ, ಸಗಣಿನೂ ಬೇಡ, ನಮ್ಗೇನು ಬೇಕು ಹಾಲು ಬೇಕಂತ, ಹಾಲು ಮಾರ್ಕೆಟ್ ಇರ್ಬೇಕಂತ ಇದೆಯಲ್ಲ, ಏನ್ ಹೇಳ್ತೀರಿ ಸರ್? ರಾಸುಗಳ ಪಾತ್ರ ಏನು?
ರೈತನ ಒಂದು ಕುಟುಂಬದಲ್ಲಿ ರಾಸು ಇದೆ ಅಂತಂದ್ರೆ ಆದಾಯನೂ ಇದೆ, ಆರೋಗ್ಯನೂ ಇದೆ, ಸಂಪತ್ತು ಇದೆ. ಈ ಮೂರನ್ನು ಕೂಡ ನಾವು ಯಾವ ತರ ಬಳಸ್ಕೋಬೇಕು ಅನ್ನೋದು ಅರ್ಥ ಮಾಡ್ಕೋಬೇಕು. ಒಂದೇನು ಅಂತಂದ್ರೆ, ಇವತ್ತು ಸುಮಾರು ಜನ ರಾಸುಗಳನ್ನ ಏನ್ ಮಾಡ್ತಾರೆ ಅಂತಂದ್ರೆ, ಒಂದೇ ಕಡೆ ಕಟ್ ಹಾಕಿ ಒಂದೇ ರೀತಿ ಫುಡ್ ಕೊಡ್ತಾರೆ ನೋಡಿ, ಅವ್ರ ರಾಸುಗಳಲ್ಲ. ಅದು ನಾಟಿ ಆಗಿರ್ಲಿ, HF ಆಗಿರ್ಲಿ, ಯಾವುದೇ ಆಗಿರ್ಲಿ, ಹೊರಗಡೆ ಬಯಲಿಗೆ ಹೋಗಿ ಯಾವುದೇ ಜಾನುವಾರು ಮೇದ್ ಬರುತ್ತೋ ಅದರ ಸಗಣಿ ಗಂಜಲ ಹಾಲು ಪೌಷ್ಟಿಕತೆ, ಅದನ್ನು ಬಿಟ್ಟು ಬೇರೆ ಒಂದೇ ಕಡೆ ಮಾಡ್ತಿರೋಂಥದ್ರಲ್ಲಿ ಯಾವುದಿಲ್ಲ. ಇದು ಲಾಭದಾಯಕವೂ ಹೌದು, ಇದು ನಮ್ಮ ಭೂಮಿಗೆ ಫಲವತ್ತತೆ ಕೊಡುವಂಥದ್ದು ಹೌದು, ನಮಗೆ ಆರ್ಥಿಕವಾಗಿನೂ ಕೂಡ ಇದು. ಜಾನುವಾರು ಅನ್ನುವಂಥದ್ರಲ್ಲಿ ಕುರಿ ಆಗಿರ್ಬೋದು, ಮೇಕೆ ಆಗಿರ್ಬೋದು, ಕೋಳಿ ಆಗಿರ್ಬೋದು, ಇದು ಸಮಗ್ರವಾಗಿ ಕೃಷಿಯಲ್ಲಿ ಇರಬೇಕು. ಈ ಸಮಗ್ರವಾಗಿ ಕೃಷಿಯಲ್ಲಿ ಇದೆ ಅಂತಂದ್ರೆ, ಅವತ್ತು ನಾವೆಲ್ಲೂ ಕೂಡ ನಮ್ಮ ಭೂಮಿಯಲ್ಲಿ ಬೆಳೆನೂ ಚೆನ್ನಾಗಿ ಬರುತ್ತೆ, ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ, ನಮ್ಮ ಕುಟುಂಬದ ಆರ್ಥಿಕತೆಯನ್ನು ಚೆನ್ನಾಗಿ. ಇದಕ್ಕೆ ಒಂದೇ ಒಂದು ಉದಾಹರಣೆ, ನಮ್ಮ ಮನೆಯಲ್ಲಿ ಒಂದು ಕೋಳಿಯಿಂದ ಒಂದು ವರ್ಷಕ್ಕೆ 25-30,000 ದುಡಿತೀವಿ. ಆಕಳಿನ ಗಂಜಲ, ನಮ್ಮ ಮನೆಯಲ್ಲಿ HF ತಳಿನೇ ಇರುವಂಥದ್ದು, ಆದರೆ ಅದೇ ಗಂಜಲದಲ್ಲಿ ನಾನು ಔಷಧಿಗಳೆಲ್ಲವನ್ನು ಮಾಡ್ಕೊಳ್ತಿದ್ದೀನಿ. ಕಾರಣ ಏನಂದ್ರೆ, ನಮ್ಮ ಹಸುಗಳೆಲ್ಲ ಬಯಲಿಗೆ ಹೋಗಿ ನೇರ್ ಬರ್ತವೆ, ಯಾವುದು ಮನೆ ಹತ್ರ ಇರಲ್ಲ. ಎರಡನೇದಾಗಿ, ಮನೆ ಮೇಲೆ ಹಸುಗಳು ಮನೆ ಮೇಲೆ ಬಿದ್ದಂತ ಹನಿ ನೀರನ್ನು ಕೂಡ ವೇಸ್ಟ್ ಮಾಡಲ್ಲ. 50,000 ಲೀಟರ್ ನೀರನ್ನ ಹಸುಗಳ ಶೆಡ್ ಕೆಳಗಡೆ ಸಂಗ್ರಹಣೆ ಮಾಡಿ ಮನೆಗಾಗುವಷ್ಟು ಕೈತೋಟ ಮಾಡ್ಕೊಂಡು ಬೆಳೆಯುವಂತ ಕೆಲಸ ಮಾಡ್ಕೊಳ್ತೀವಿ. ಮತ್ತೆ ಇದ್ರ ಜೊತೆಗೆ ಮಳೆ ಆಧಾರದಲ್ಲಿ ನನಗಿರುವಂತದ್ದು 15 ಗುಂಟೆ ಭೂಮಿ, 4 ಎಕರೆ ಲೀಸ್ಗೆ ತಗೊಂಡು ಗ್ರೌಂಡ್ ನೆಟ್ ಬೆಳೆದು 1 ಎಕರೆನಲ್ಲಿ ನಾನು 1 ವರ್ಷಕ್ಕೆ 2.5 ಲಕ್ಷ ರೂಪಾಯಿ ಆದಾಯ ಮಾಡ್ತೇನೆ. ಕೃಷಿ ಯಾಕೆ ಅಂದ್ರೆ, ಪಶು, ಕುರಿ, ಕೋಳಿ ಇವೆಲ್ಲವನ್ನು ಸೇರಿಸ್ಕೊಂಡಾಗ ಅಲ್ಲಿಗೆ ನೀವು ಅರ್ಥ ಮಾಡ್ಕೊಳ್ಳಿ. ನಾವು ಬೇರೆ ಹತ್ರ ಹೋಗಿ ಕೆಲಸ ಮಾಡಿದ್ರೆ 10,000-15,000 ಕಂಪ್ನಿಗಳಲ್ಲಿ ಕೆಲಸ ಮಾಡ್ತೀವಿ, ವರ್ಷಕ್ಕೆ ಎಷ್ಟಾಯ್ತು, ಖರ್ಚೆಷ್ಟಿದೆ, ನನಗೆ ಆದಾಯ ಅಷ್ಟಿದೆ, ಮನೆಗೆ ಆಹಾರ ಇದೆ, ಮತ್ತೆ ಭೂಮಿಗೆ ಬೇಕಾಗಿರುವಂತ ಗೊಬ್ಬರ ಇದೆ, ಇಷ್ಟು ಜಾನುವಾರುಗಳಿದ್ರೆ
ಸಿಗುವಂತಿಗೂ ಭೂಮಿಗೂ. ಈಗ ದಂಪತಿಗಳ ಗಂಡ ಹೆಂಡತಿಗೆ ಸಂಬಂಧಿಸಿದ ಅಷ್ಟೊಂದು ಸಂಬಂಧ ಐತಿ. ಆ ಸಂಬಂಧನ ನಾನು ಈಗ ಮಾತಿನ ಹೇಳ್ತಾ ಇಲ್ಲ, 15 ವರ್ಷ ಅನುಭೋಗ ಮಾಡಿ ಅಂತೀನಿ. ಮಗುಗೆ ಹೆಂಗ ತಾಯಿ ಹಾಲು ಶ್ರೇಷ್ಠ, ಹಂಗ ಸಗಣಿ ಅದು ಕನ್ವರ್ಟ್ ಆಗಿ ಒಂದ್ಸರಿ ತಾಯಿ ಹಾಲು ಹಾಕತಿ, ಅದಕ್ಕೆ ಸಾಕಷ್ಟು ಪೋಷಕಾಂಶಗಳು ಹುಳುಗಳಿಗಾದಾಗ, ಹುಕ್ಕಿಗಳ ಬಂದಾಗ, ಅದು ನೆಕ್ಸ್ಟ್ ಭೂಮಿ ಬೇರುಗಳಿಗಾದಾಗ ಆಹಾರ ನಮ್ಗೆ ಬೇರುಗಳು ತಗೊಂಡು ಬೆಳೆದಾಗ ಅದು ಆಹಾರ ನಮಗೆ ಬರ್ತೈತಿ. ಅಷ್ಟೊಂದು ಅಭಿನವ ಸಂಬಂಧ ಐತಿ. ಇವತ್ತು ನೀವು ಯಾರು ಹೆಂಗೆ ರಾಜಮಾರ್ಗದ ಹಿಸ್ಟ್ರಿ ನೋಡ್ತಿರಲ್ಲ, ಆ ಹಿಸ್ಟ್ರಿನ ನಮ್ಮ ಅಜ್ಜ ಇರ್ಬೋದು, ನಿಮ್ಮ ಅಜ್ಜ ಇರ್ಬೋದು, ಅವ್ರ ಅಜ್ಜರು ಯಾರೋ ಕೃಷಿಕರು ಅದಾರ ಅಂತಂದ್ರೆ, ಪ್ರತಿಯೊಬ್ಬರ ಮನೆಯಾಗ ಕನಿಷ್ಠ ಪಕ್ಷ 10-20 ದನಗಳು ಇರ್ತಿದ್ವು. ಅವ್ರು ಏನೂ ಮಾಡ್ತಿದ್ದಿಲ್ಲ, ಒಂದು ಶಬ್ದ ಹೇಳ್ತಿದ್ರು ಅವರು, ಈ ವರ್ಷ ಹಾಕಿದ ಗೊಬ್ಬರ ಮುಂದೆ ವರ್ಷ ಹತ್ತಿತ್ತು ಅಂತ ಹೇಳ್ತಿದ್ರು. ಯಾಕೆ ಹಂಗೆ ಹೇಳ್ತಿದ್ರು ಅಂತಂದ್ರೆ, ಅದು ನಿಮ್ಮ ಸಗಣಿ ಏನಿರ್ತಲ್ಲ ಅವಾಗ ಏನೂ ಇರ್ತಿದ್ದಿಲ್ಲ, ಕೆಟ್ಟಿರ್ತಿತ್ತು. ಬಟ್ ಅದು ಭೂಮಿಗೆ ಹೋಗಿ ಬಿದ್ದಾಗ ಬಿಸಿಲಿಗೆ ಮಳಿಗೆ ಬಿಸಿಲಿಗೆಲ್ಲ ಒಣಗಿ ಮಳಿ ಬಿದ್ದಾಗ ಒಳ್ಳೆ ವಾಸನೆ ಬರ್ತಿತ್ತು. ವಾಸನೆ ಬಂದಾಗ ಸಾಕಷ್ಟು ಹುಳಗಳು ಅಂದ್ರೆ ಗೆದ್ಲಿ, ಎರೆಹುಳ, ಗುಣ್ಣಿ ಹುಳ, ಲಾರ್ವಾ ಅಂತ ಇಂಥ ಅನೇಕ ಇದು ಹುಳಗಳದವು. ಅದ್ರೊಳಗೆ ಭಾಳ ಐತಿ, ನಾವು ಈ ಸಗಣಿ ಕೂಡಿ ಹಾಕೋದ್ರಿಂದ ಅದು ಗೊತ್ತಾಗತಿ. ಅವೆಲ್ಲ ತಿಂದು ಹಿಕ್ಕಿ ಹಾಕಿದ ನಂತರ ಆ ಹಿಕ್ಕಿ ಮ್ಯಾಗ ನೀರು ಬೀಳ್ತಿತ್ತು, ಆ ನೀರು ಬಿದ್ದಂತ ಅದ್ರೊಳಗೆ ಪೋಷಕಾಂಶಗಳು ಬೇರೆ ಹೀರ್ಕೊಂತಿತ್ತು. ಅವಾಗ ಆಟೋಮೆಟಿಕ್ಲಿ ನಮ್ಗೆ ಆಹಾರ ರೆಡಿ ಆಗ್ತಿತ್ತು, ಅದು ಏನ್ ತಿಂತಿತ್ತಲ್ಲ ಅದು ಅದನ್ನ ನಮ್ಗೆ ಕೊಡ್ತಿತ್ತು. ಇವತ್ತು ನಾವು ರಾಸಾಯನಿಕ ಹಾಕೋದ್ರಿಂದ ಆ ರಾಸಾಯನಿಕ ಹೀರ್ಕೊಂತೈತಿ, ಒಳ್ಳೆ ಅದು ಆಹಾರ ನಾವು ತಿಂತೇವಿ. ಈಗ ಅಗಾಧವಾದ ಇದು ಸಂಬಂಧ ಐತಿ ಹಸುವಿಗೆ ಭೂಮಿಗೆ. ಮತ್ತೆ ಯಾರು ತಪ್ಪು ತಿಳ್ಕೊಬೇಡ್ರಿ, ಹಿಂದೆ ಎಲ್ಲರೂ ಮನೆಯಾಗ ಹಸುಗಳಿದ್ವು. ಆ ಭೂಮಿಗಳ ಫಲವತ್ತತೆ ಆಗಕ್ಕೆ ಕಾರಣ ಈ ಕೃಷಿಯೊಳಗೆ ಒಬ್ಬ ಮನುಷ್ಯ ಇರಾರ ಕಾರಣಕ್ಕೆ ನಾವು ಇಷ್ಟೆಲ್ಲ ಕೊರಗಾಕತ್ತೀವಿ. ಯಾರ ಮನುಷ್ಯ ಅಂತಂದ್ರೆ ದನಕಾಯವ. ಇವತ್ತು ನಮ್ಮ ಕೃಷಿ ಕುಟುಂಬಕ್ಕೆ ಒಬ್ಬ ದನಕಾಯವನ್ನು ಹುಟ್ಟು ಹಾಕಿದ್ರೆ ನೀವು ಏನು ಎಷ್ಟು ಕೊರತೆ ಹೇಳಕತ್ತಲ್ಲ, ಅವಿಷ್ಟು ಕೊರತೆ ಅವನೊಬ್ಬನಿಂದ ನೀಗಿಸ್ಬೋದು. ಅವ ದನಕಾಯವನಿಗಿದ್ದ ಒಬ್ಬ ದನಕಾಯವನಿಗಿದ್ದ ಇದು ಕೃಷಿ ಇಷ್ಟು ಅವಘಡಾಗತೈತಿ. ರೈತ ದೇಶದ ಬೆನ್ನೆಲುಬು, ಸತ್ಯ ನಿಮ್ಗೆಲ್ಲರಿಗೂ ಗೊತ್ತಿರೋ ಸತ್ಯ. ರೈತನ ಬೆನ್ನೆಲುಬು ಯಾರು? ಅಲ್ಲ 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 ದನಕಾಯ. ರೈತ ದೇಶದ ಬೆನ್ನೆಲುಬು, ದೇಶದ ರೈತನ ಬೆನ್ನೆಲುಬು ದನ ಕಾಯವ. ನೀವು ದನ ಕಾಯವನ್ನು ಒಬ್ಬವನ್ನು ಹುಟ್ಟು ಹಾಕ್ರಿ, ಅದನಂತ ನೀವು ವ್ಯಾಲ್ಯೂಯೇಷನ್ ಶಕ್ತಿ ಏನಾದ್ರು ಏನ್ ಬೇಕಾದ್ ಮಾಡ್ಕೋಬಹುದು. ಇಷ್ಟು ಮಾಡಿದ್ರೆ ಆಟೋಮೆಟಿಕ್ಲಿ ಕೃಷಿ ಸರಿ ಹೋಗತಿ. ಭೂಮಿಗೂ ಹಸುವಿಗೂ ಅಭಿನವ ಸಂಬಂಧ.
ಕನಕ ಕುರಿ ಕಾಯುತ್ತಿದ್ದ ಕೃಷ್ಣಾದನ ಮೇಯಿಸುತ್ತಿದ್ದ ಪರಿಚಯವಾಯಿತು ಹೆಚ್ಚೇನಿಲ್ಲ, ಪರಿಚಯವಾಯಿತು ಹೆಚ್ಚೇನಿಲ್ಲ ಹೆಚ್ಚೇನಿಲ್ಲ. ಕನಕ ಕುರಿ ಕಾಯುತ್ತಿದ್ದ ಕೃಷ್ಣ ತನ ಮೇಯಿಸುತ್ತಿದ್ದ. ಕನಕ ರೊಟ್ಟಿ ಒಯ್ಯುತ್ತಿದ್ದ ಕೃಷ್ಣ ಬೆಣ್ಣೆ ಹಚ್ಚುತ್ತಿದ್ದ. ಕನಕ ರೊಟ್ಟಿ ಒಯ್ಯುತ್ತಿದ್ದ ಕೃಷ್ಣ ಬೆಣ್ಣೆ ಹಚ್ಚುತ್ತಿದ್ದ. ಹಂಚಿಕೊಂಡು ಉಂಡರು ಹೆಚ್ಚೇನಿಲ್ಲ, ಹಂಚಿಕೊಂಡು ಉಂಡರು ಹೆಚ್ಚೇನಿಲ್ಲ ಹೆಚ್ಚೇನಿಲ್ಲ. ಕನಕ ಕುರಿ ಕಾಯುತ್ತಿದ್ದ ಕೃಷ್ಣ ತನ ಮೇಯಿಸುತ್ತಿದ್ದ. ಕನಕನಿಗೆ ಹಾಡು ಕಟ್ಟುವ ಹುಚ್ಚು, ಕೃಷ್ಣನಿಗೆ ಕೊಳಲು ಅಚ್ಚುಮೆಚ್ಚು. ಕನಕನಿಗೆ ಹಾಡು ಕಟ್ಟುವ ಹುಚ್ಚು, ಕೃಷ್ಣನಿಗೆ ಕೊಳಲು ಅಚ್ಚುಮೆಚ್ಚು. ಗೆಳೆತನ ಕುದುರಿತು ಹೆಚ್ಚೇನಿಲ್ಲ, ಗೆಳೆತನ ಕುದುರಿತು ಹೆಚ್ಚೇನಿಲ್ಲ ಹೆಚ್ಚೇನಿಲ್ಲ. ಕನಕ ಕುರಿ ಕಾಯುತ್ತಿದ್ದ ಕೃಷ್ಣ ತನ ಮೇಯಿಸುತ್ತಿದ್ದ. ಕನಕ ಬ್ಯಾಬ್ಯ ಎಂದು ಕೃಷ್ಣಾಂಬ ಎಂದು ಕಿರಿಕಿರು ಮುರುಮುರು ಕೂಗು ಹಾಕಿ, ಕಿರಿಕಿರು ಮುರುಮುರು ಕೂಗು ಹಾಕಿ ಕೂಡಿ ಆಡಿ ನಲಿದರು, ಕೂಡಿ ಹಾಡಿ ನಲಿದರು ಹೆಚ್ಚೇನಿಲ್ಲ 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 ಹೆಚ್ಚೇನಿಲ್ಲ. ಕನಕ ಕುರಿ ಕಾಯುತ್ತಿದ್ದ ಕೃಷ್ಣ ತನ ಮೇಯಿಸುತ್ತಿದ್ದ. ಕೃಷ್ಣ ಮಹಾತುಂಟ ತುಡುಗ ತರಲೆ ಜಗಳ ಗಂಟ, ಕೃಷ್ಣ ಮಹಾತುಂಟ ತುಡುಗ ತರಲೆ ಜಗಳ ಗಂಟ. ಕನಕಾವನ ಭಂಟ ನಿಂತ, ಕನಕಾವನ ಭಂಟ ನಿಂತ, ಇಬ್ಬರು ಬಾಳಿ ಬದುಕಿದರು, ಇಬ್ಬರು ಬದುಕಿ ಬಾಳಿದರು ಹೆಚ್ಚೇನಿಲ್ಲ 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 ಹೆಚ್ಚೇನಿಲ್ಲ. ಕನಕ ಕುರಿ ಕಾಯುತ್ತಿದ್ದ ಕೃಷ್ಣ ತನ ಮೇಯಿಸುತ್ತಿದ್ದ. ಕುಲದ ನೆಲೆಯಿಲ್ಲ ಕಾಲದ ಹಂಗಿಲ್ಲ, ಕುಲದ ನೆಲೆಯಿಲ್ಲ ನೆಲದ ಹಂಗೇ ಇಲ್ಲ. ಕನಕ ಮಣ್ಣಾದ ಕೃಷ್ಣ ಕಲ್ಲಾದ, ಕನಕ ಮಣ್ಣಾದ ಕೃಷ್ಣ ಕಲ್ಲಾದ, ಇದೊಂದು ಕಲ್ಲು ಮಣ್ಣಿನ ಕಥೆ, ಇದೊಂದು
ಇಂಪಾರ್ಟೆಂಟ್ ಕ್ವಶನ್ನು ಹೊಲದ ತಯಾರಿಕೆ ಸಿದ್ಧತೆ ಬಿತ್ತೋದಕ್ಕಿಂತ ಮೊದಲು ನೀವು ನಿಮ್ಮ ಹೊಲವನ್ನು ಹೇಗೆ ಫಲವತ್ತತೆಯನ್ನು ಹೆಚ್ಚಿಸ್ಕೊಳ್ಳಿ ಇಂಪಾರ್ಟೆಂಟ್ ಕ್ವಶನ್ ಇದು ಹೌದ್ರ ಹೇಗೆ ನೀವು ಹೆಚ್ಚಿಸ್ಕೊಳ್ತೀರಿ ನಮ್ಮ ನಾರಾಯಣ ರೆಡ್ಡಿ ಹೇಳ್ತಾ ಇದ್ರು ನೀರಾವರಿ ಇದ್ದರೆ ನೀವು 120 ದಿವಸಗಳಲ್ಲಿ ನೀವು ಹೆಚ್ಚಿಗೆ ಮಾಡಿಕೊಳ್ಳಬಹುದು.
ನಾನು ಯಾರದೇ ಒಂದು ಜಮೀನು ಕೆಟ್ಟೋಗಿರುವಂಥ ಜಮೀನನ್ನು ಲೀಸ್ ಇಟ್ಟೆ ಅಲ್ಲಿ ನಾನು ಮೊದಲನೇದಾಗಿ ಮಾಡುವಂಥದ್ದು ಅಂದರೆ ಮಣ್ಣಿನ ಪರೀಕ್ಷೆಯನ್ನು ನಮ್ಮದೇ ವಿಧಾನದಲ್ಲಿ ನಾವು ಮಾಡ್ತೀವಿ. ಅದರಲ್ಲಿ ಮರಳು ಗೋಡು ಜೇಡಿ ಅಂಶ ಎಷ್ಟಿದೆ ಅಂತ ತಿಳ್ಕೊಂಡು ಆ ಕಸ ಕಡ್ಡಿ ಏನು ತೇಳಿರುತ್ತೋ ಅದರ ಮೇಲೆ ಜಮೀನಿನ ಫಲವತ್ತತೆ ಗೊತ್ತಾಗುತ್ತೆ. ಅದನ್ನು ನೋಡ್ಕೊಂಡ ಮೇಲೆ ನಾನೇನು ಮಾಡ್ತೀನಿ ಅಂದರೆ ಮೊದಲನೇ ಮುಂಗಾರು ಪ್ರಾರಂಭ ಆದಂಥ ಸಮಯದಲ್ಲಿ ನಾನು ಯಾವ ಜಮೀನು ಲೀಸ್ಗೆ ತಗೊಳ್ತಿರ್ತೀನೋ ಆ ಜಮೀನಿಗೆ ಹಸರೆಲೆ ಗೊಬ್ಬರವನ್ನು ಮೊದಲು ನಾನು ಹಸರೆಲೆ ಗೊಬ್ಬರ ಮಾಡಬೇಕು ಅಂತಂದರೆ ನಾನೇನು ಮಾಡ್ತೀನಿ ಅಂದರೆ ಒಂದೇ ಥರದ ತಳಿಯನ್ನು ಹಾಕೋದಿಲ್ಲ, ಏಕದಳ ದ್ವಿದಳ ಎಣ್ಣೆಕಾಳು ಮಸಾಲೆ ಪದಾರ್ಥಗಳು ಇಷ್ಟವನ್ನು ನಾನೇನು ಮಾಡ್ತೀನಿ ಅಂತಂದರೆ ಒಂದು 30 ಕೆಜಿ ಬೆರೆಸ್ಕೊಂಡು ನಂತರ ಆ ಎಲ್ಲ ಧಾನ್ಯಗಳನ್ನು ಬೆರೆಸಿ 30 ಕೆಜಿಯಷ್ಟು ನಾವು ಚೆಲ್ಲಿದಾಗ ಮುಂಗಾರು ಮಳೆ ಬಂತು ಅಂದರೆ ಸಾಮಾನ್ಯ ನಮಗೆ 8 ದಿನ ತೇವ ಇರುತ್ತೆ. ಮುಂಗಾರು ಮಳೆ 8 ರಿಂದ 10 ದಿನಕ್ಕೆ ಒಂದು ಮಳೆ ಕಂಪಲ್ಸರಿ ಬಂದೇ ಬರುತ್ತೆ, ಬರುತ್ತಾ ಇಲ್ವಾ ಮುಂಗಾರು? ಆದರೆ ಈ ಧಾನ್ಯ ಏನಾಗುತ್ತೆ ಅಂದರೆ ಆ ಭೂಮಿಗೆ ನಾವು ಇಷ್ಟೆಲ್ಲ ಯಾವಾಗ ಬಿತ್ತಿದೀವೋ ಆ ಭೂಮಿಯಲ್ಲಿ ಕಳೆ ಬೀಜಗಳು ಕೂಡ ಏನಾಗುತ್ತೆ ಅದ್ರ ಜೊತೆಯಲ್ಲಿ ಉಟ್ಕೊಳ್ಳುತ್ತೆ. 40 ರಿಂದ 45-50 ದಿನದವರೆಗೂ ನಾವು ಬಿಟ್ಬಿಟ್ಟಿದ್ದೀವಿ ಅಂತಂದರೆ ನಮ್ಮ ಅದೃಷ್ಟ ಚೆನ್ನಾಗಿದ್ದು ನಾವು ಬಿತ್ತನೆ ಮಾಡಿದ ಮೇಲೆ 8 ದಿನ ಮಳೆ ಇಲ್ಲ ಅಂದ್ರೂ ಎಲ್ಲ ಮೊಳಕೆ ಬರುತ್ತೆ. ಆ 8 ದಿನ ನಾವು ಒಂದು ಸ್ವಲ್ಪ ಜವಾಬ್ದಾರಿ ತಗೋದು ಏನು ಅಂತಂದರೆ ದನ ಕುರಿ ಬರುವಂಥವ್ರನ್ನು ನೋಡಪ್ಪ ನಾನು ಈ ಥರ ಬಿತ್ತನೆ ಮಾಡಿದ್ದೀನಿ ನಮ್ಮ ಹೊಲಕ್ಕೆ ಬಿಡಬೇಡ ಅಂತ. ಆದರೆ ಅದನ್ನು ಹೇಳಿದ್ದಾದ್ಮೇಲೆ ಏನಾಗುತ್ತೆ ಅಂದರೆ 8 ದಿನ ಆದಮೇಲೆ ನೀವು ಹೇಳೋಷ್ಟಿಲ್ಲ. ಜೋಳ ಯಾವಾಗ ನಾವು ಬಿತ್ತನೆ ಮಾಡಿರ್ತೀವೋ ಆ ಜೋಳ ಮೊಳಕೆ ಬಂದಿರುತ್ತೆ ನೋಡಿ, ಆ ಜೋಳನೇನಾದರೂ ಕುರಿದನ ಹೋಗಿ ಮೇದ್ರೆ ನಾ ಮತ್ತೆ ಸಾಯ್ತವೆ. ಕಾರಣ ಯಾಕೆ ಅಂತಂದರೆ ಅದರಲ್ಲಿ ಸ್ಯಾನೈಡ್ ಅನ್ನೋವಂಥ ಅಂಶ ಇದೆ. ಅದರಿಂದ ಯಾರೂ ಕೂಡ ಕುರಿ ದನನ ನಿಮ್ಮ ಹೊಲಕ್ಕೆ ಬಿಡಲ್ಲ. ನೀವು ಕಾಯಿಲ್ ಕಾಯೋಷ್ಟೇ ಇರೋಲ್ಲ ಸರ್, 8 ದಿನ ಮಾತ್ರ ನಿಮ್ಮ ಜವಾಬ್ದಾರಿ. ಆ 8 ದಿನ ಆದಮೇಲೆ ನೀವು ಕಾಯೋಷ್ಟಿಲ್ಲ. ಅದು ಮೊಳಕೆ ಬಂದಿದ್ದಾದಮೇಲೆ ನೀವೇನು ಮಾಡಬೇಕು ಅಂದರೆ ನಮ್ಮ ಅದೃಷ್ಟ ಚೆನ್ನಾಗಿದ್ದು 8 ದಿನಕ್ಕೆ ಇನ್ನೊಂದು ಮಳೆ ಬಿದ್ದುಬಿಡ್ತು ಅಂತಂದರೆ 1/2 ಅಡಿ ಬೆಳೆಯುತ್ತೆ. 1/2 ಅಡಿ ಬೆಳೆದಿದೆ ಅಂತಂದರೆ 3 ಟನ್ನಷ್ಟು ಗೊಬ್ಬರ 1 ಎಕರೆಗೆ. ಅದು ಏನು ಅಂತಂದರೆ ನಾನು 1 ಅಡಿಗೆ 1 ಅಡಿ ಬೈ ಬಂದಿರತಕ್ಕಂಥ ಎಲ್ಲ ಪೈರನ್ನು ಕಿತ್ತು ಒಂದು ಕಡೆ ತೂಕ ಹಾಕಿ ಅದರಲ್ಲಿ 30% ಡಿಸ್ಕೌಂಟ್ ಮಾಡ್ತೀನಿ. ಯಾಕೆಂದರೆ ಒಂದತ್ರ ಒತ್ತಿಗೆ ಬಂದಿರುತ್ತೆ, ಒಂದತ್ರ ಕಡಿಮೆ ಬಂದಿರುತ್ತೆ, ಒಂದತ್ರ ಜಾಸ್ತಿ ಬಂದಿರುತ್ತೆ. 1/2 ಅಡಿ ಬೆಳೆದಿದೆ ಅಂದರೆ 3 ಟನ್ನು, 1 ಅಡಿ ಬೆಳೆದ್ರೆ 7 ಟನ್ನು, 1.5 ಅಡಿಯಷ್ಟು ಬೆಳೆದ್ರೆ 10 ಟನ್ನಷ್ಟು ಗೊಬ್ಬರ ಆಗುತ್ತೆ. ಇದನ್ನು ನಾನೇನು ಮಾಡ್ತೀನಿ 45-50 ದಿನ ಆದಮೇಲೆ ರೋಟಾವೀಟ್ರ್ ಹಾಕಿ ಭೂಮಿಗೆ ಸೇರಿಸ್ತೀನಿ. ಮೊದಲಾದರೆ ರೋಟಾವೀಟ್ರ್ ಇರಲಿಲ್ಲ, ಎತ್ತುಗಳಿಂದನೇ ಮಾಡಬೇಕಾಗಿತ್ತು. ಈಗ ರೋಟಾವೀಟರ್ ಇರೋದ್ರಿಂದ ನಿಮಗೆ ತುಂಬ ಸುಲಭದ ಕೆಲಸ. ಇದ್ರ ಜೊತೆಗೆ ನಾವು ತಟ್ಟೆಯಲ್ಲಿ ಬರೀ ಅನ್ನ ಇಟ್ಕೊಂಡು ತಿನ್ನಕ್ಕಾಗುತ್ತಾ? ಅದೇ ಥರದಲ್ಲಿ ನಮ್ಮ ಥರ ಜೀವಾಣುಗಳು ಭೂಮಿಯಲ್ಲಿದಾವಲ್ಲ, ಆ ಭೂಮಿಯಲ್ಲಿರುವಂಥ ಜೀವಾಣುಗಳಿಗೂ ಕೂಡ ನಾರಿನಂಶ ಬೇಕು, ದ್ವಿದಳ ಅಂಶನೂ ಬೇಕು, ಎಣ್ಣೆ ಅಂಶನೂ ಬೇಕು. ಅದಕ್ಕಾಗಿಯೇ ನಾನು ಹೇಳ್ತಿರ್ತಕ್ಕಂಥದ್ದು ಮಸಾಲೆ ಪದಾರ್ಥ ಇರತಕ್ಕಂಥದ್ದು, ಏಕದಳ ಧಾನ್ಯಗಳು, ದ್ವಿದಳ ಧಾನ್ಯಗಳು, ಎಣ್ಣೆಕಾಳುಗಳು, ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿ. 40% ಏಕದಳ, 40% ದ್ವಿದಳ, 20% ಎಣ್ಣೆಕಾಳು. ಇದು ಯಾಕೆ ಅಂತಂದ್ರೆ ಇದೆಲ್ಲವನ್ನು ನಾವು ಬೆರೆಸಿಬಿಟ್ಟು ಯಾವಾಗ ಭೂಮಿಗೆ ಹಾಕಿರ್ತೀವೋ ಆ ಭೂಮಿಯಲ್ಲಿರುವಂತ ಜೀವಾಣುಗಳು ನಮ್ಮ ನಾವು ಇದೀವಿ ನಾವೆಲ್ಲರೂ. ನಮಗೆ ಕೆಲವ್ರಿಗೆ ಉಪ್ಪು ಅಂದ್ರೆ ಇಷ್ಟ, ಕೆಲವ್ರಿಗೆ ಹುಳಿ ಅಂದ್ರೆ ಇಷ್ಟ, ಕೆಲವ್ರಿಗೆ ಒಗರು ಅಂದ್ರೆ ಇಷ್ಟ, ಕೆಲವ್ರಿಗೆ ಖಾರ ಅಂದ್ರೆ ಇಷ್ಟ. ಅದೇ ರೀತಿಯಲ್ಲಿ ಭೂಮಿಯಲ್ಲಿ ಜೀವಾಣುಗಳು ಇರ್ತಾವ ನೋಡಿ, ಅವುಗಳಿಗೂ ಕೂಡ ಇಷ್ಟ. ಆ ಬೇರ್ನ ರಸವನ್ನು ಇರ್ಕೊಂಡು ಅವು ಬದುಕುವಂಥದ್ದಾಗ್ತದೆ. ಮತ್ತೆ ಅದನ್ನೆಲ್ಲ ನಾವು ಒಕ್ಕಣೆ ಇದು ಮಾಡಿ ರೋಟಾವೀಟರ್ ಮಾಡಿ ಭೂಮಿಗೆ ಸೇರಿಸಿದಾಗ ಆ ಭೂಮಿಯಲ್ಲಿರುವಂತ ಜೀವಾಣುಗಳಿಗೆ ಸಾರ ಆಗೋದ್ರ ಜೊತೆಗೆ ನೆಕ್ಸ್ಟ್ ನಾವು ಬೆಳೆ ಬೆಳಿತೀವಲ್ಲ ಆ ಬೆಳೆಗೂ ಕೂಡ ಆ ಸತ್ವ ಸಿಗುವಂತ ಕೆಲಸ ಆಗುತ್ತೆ. ಇದು ನಾನು ಮೊದಲನೇದು ಮಾಡೋದು. ಎರಡನೇದು ಏನ್ ಮಾಡ್ತೀನಿ ಅಂತಂದ್ರೆ ನಮ್ಮ ಹಿರಿಯರು ಮೊದಲು 1 ಎಕರೆಗೆ 40 ಗುಂಟೆ ಜಮೀನು ಎತ್ತಿನ ಗಾಡಿ ಕಟ್ಕೊಂಡು 1 ಗುಂಟೆಗೆ 1 ಎತ್ತಿನ ಗಾಡಿ ಗೊಬ್ಬರ ಹೊಡಿತಾ ಇದ್ವಿ, ತಿಪ್ಪೆ ಗೊಬ್ಬರ. ಆದ್ರೆ ಇವತ್ತು ನಾವು ಎಷ್ಟು ಗಾಡಿ ಹೊಡಿತಾ ಇದೀವಿ ಇಲ್ಲ. ಆದರೆ ನಮ್ಮ ಕುಟುಂಬದಲ್ಲಿ ನಾವೇನು ಮಾಡ್ತೀವಿ ಗೊತ್ತಾ, ಯಾವುದೇ ಜಮೀನು ಲೀಸ್ಗೆ ತಗೊಂಡ್ರೆ ಫಸ್ಟ್ ನಾವು ಹೊಡೆಯೋ ಅಂಥದ್ದು ಹಸರೆಲೆ ಗೊಬ್ಬರ ಹಾಕಿದ ಮೇಲೆ ತಿಪ್ಪೆ ಗೊಬ್ಬರ ಕೊಡ್ತೀವಿ.
ಈ ಭೂಮಿಯಲ್ಲಿ ಕಳೆ ಬೀಜಗಳು ಇರ್ತಾವ ನೋಡಿ, ಈ ಕಳೆ ಹಸರೆಲೆ ಯಾವಾಗ ಮಾಡಿರ್ತೀವೋ 75% ಅಲ್ಲೇ ಮೊಳಕೆ ಬಂದ್ಬಿಟ್ಟಿರ್ತಾವ. ನೆಕ್ಸ್ಟ್ ನೀನು ಬಿತ್ತನೆ ಮಾಡ್ಬೇಕು ಅಂದ್ರೆ ಅದು ಬರಲ್ಲ. ನಿಯಂತ್ರಣ ಇಲ್ಲೇ ಆಯ್ತು, ಕಳೆ ನಿಯಂತ್ರಣ, ಭೂಮಿಗೆ ಸತ್ವ ಆಯ್ತು. ಎರಡನೇದಾಗಿ ತಿಪ್ಪೆ ಗೊಬ್ಬರ ಕೊಡ್ತೀವಿ. ನಾನು ಇವತ್ತು ಕೂಡ 5 ಟ್ರಾಕ್ಟರ್ ಲೋಡ್ ತಿಪ್ಪೆ ಗೊಬ್ಬರ ಕೊಡ್ತೀನಿ 1 ಎಕರೆಗೆ. ಅನಂತರ ಇದೆಲ್ಲ ಆದ್ಮೇಲೆ ಮೊದಲು ರಾಸಾಯನಿಕಗಳನ್ನ ಹಾಕಿರ್ತಾರೆ ಭೂಮಿಗೆ, ಭೂಮಿಯಲ್ಲಿ ಜೀವಾಣುಗಳೆಲ್ಲನೂ ಸತ್ತಿರಲ್ಲ, ಆದ್ರೆ ಅವುಗಳು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಕಂದಕಗಳ ಮುಖಾಂತರ ಭೂಮಿ ತಳಭಾಗ ಕೊಟ್ಟೋಗಿರ್ತಾರೆ. ಅವುಗಳನ್ನ ಮೇಲಕ್ಕೆ ಕರ್ಕೊಳಕ್ ನಾನು ಏನ್ ಮಾಡ್ತೀನಿ ಅಂತಂದ್ರೆ, ಈಗ ಬೆಲ್ಲ ಇಟ್ಟಿರೋ ಜಾಗಕ್ಕೆ ಏನ್ ಬರ್ತವೆ, ಇರುವೆ, ನೊಣ, ಬೇರೆ ಬೇರೆ ಎಲ್ಲ ಬರ್ತವೆ. ಮೀನಿರುವಂತ ಜಾಗಕ್ಕೆ ಏನ್ ಬರ್ತದೆ, ನೊಣಗಳು ಇವೆಲ್ಲ ಬರ್ತವೆ. ಅದೇ ರೀತಿಯಲ್ಲಿ ನಾನೇನ್ ಮಾಡ್ತೀನಿ, ಮೀನಾಮ್ಲ ತಯಾರ್ ಮಾಡ್ಕೊಳ್ತೀನಿ. ಅದನ್ನು ಕೂಡ ಏನ್ ಮಾಡ್ತೀನಿ, ಮಾರ್ಕೆಟ್ ಅಲ್ಲಿ ಮೀನ್ ಕಡಿತಾ ಇರ್ತಾರೆ ನೋಡಿ, ಅವ್ರ ಹತ್ರ ಹೋಗ್ಬಿಟ್ಟು ಆ ವೇಸ್ಟ್ ಅನ್ನು ತಗೊಂಬರ್ತೀನಿ. ಅವ್ರು ತುಂಬಾ ಖುಷಿಯಿಂದ ಕೊಡ್ತಾರೆ. ಭಾನುವಾರದ ಹೊತ್ತು ನಾನೇನಾದ್ರೂ ಪ್ಲಾಸ್ಟಿಕ್ ಡಬ್ಬ ತಗೊಂಡೋಗಿ ಅಲ್ಲಿಟ್ರೆ, ಸರ್ ಪ್ರತಿ ವಾರನು ಬಂದ್ಬಿಡಿ ಸರ್ ನೀವು ಅಂತಾರೆ. ನಾನೇನ್ ಮಾಡ್ತೀನಿ, ಮುಂಗಾರಲ್ಲಿ ಕರೆಕ್ಟ್ ಆಗಿ ಅದನ್ನ ತಯಾರ್ ಮಾಡ್ಕೊಂಡು 200 ಲೀಟರ್ ಡ್ರಮ್ ಅಲ್ಲಿ ಅದನ್ನ ತಯಾರ್ ಮಾಡಿ ಇಟ್ಕೊಳ್ತೀನಿ. ಈ ತಿಪ್ಪೆ ಗೊಬ್ಬರ ಕೊಟ್ಟಿದ್ದ 4 ದಿನಕ್ಕೆ ಏನ್ ಮಾಡ್ತೀನಿ ಅಂದ್ರೆ, ಇದನ್ನ ಭೂಮಿಗೆ ಸ್ಪ್ರೇ ಕೊಡ್ತೀನಿ, ಇಲ್ಲಾಂದ್ರೆ ಮರಳಲ್ಲಿ ಮಿಶ್ರಣ ಮಾಡ್ಕೊಂಡು ಚೆಲ್ ಬಿಡ್ತೀನಿ. ನಾನು ಚೆಲ್ತಾ ಇರ್ಬೇಕಾದ್ರೇನೆ ಊರಲ್ಲಿರುವಂತ ನಾಯಿಗಳೆಲ್ಲ ಬಂದು ನಮ್ಮ ಹೊಲದಲ್ಲಿ ಇರ್ತಾವ. ಯಾಕೆ ಅಂದ್ರೆ ಆ ಸ್ಮೆಲ್. ಅದೇ ರೀತಿಯಲ್ಲಿ ಭೂಮಿಯ ತಳಭಾಗದಲ್ಲಿರ್ತಕ್ಕಂತಹ ಎರೆಹುಳು ಆಗಿರ್ಬೋದು, ಜೀವಾಣುಗಳು ಏನಿವೆಯೋ ಅವೆಲ್ಲ ಕೂಡ ಮೇಲಕ್ಕೆ ಬರ್ತವೆ. ಮೊದಲೇ ಹಸಿರೆಲೆ ಗೊಬ್ಬರ ಕೊಟ್ಟಿದ್ವಿ, ತಿಪ್ಪೆ ಗೊಬ್ಬರ ಕೊಟ್ಟಿದ್ವಿ, ಅವುಗಳು ವಾಸ ಮಾಡಕ್ಕೆ ಅಲ್ಲಿ ಜಾಗ ಸಿಕ್ತು. ನಾವು ಊಟ ಮಾಡಿದ್ರೆ ಏನ್ ಮಾಡ್ತೀವಿ, ಮಲಮೂತ್ರ ಮಾಡ್ತೀವಿ ಇಲ್ವೋ ಪ್ರತಿದಿನ? ಜೀವಾಣುಗಳಲ್ಲಿದ್ದಾವೆ ಅಂತಂದ್ರೆ ಅವು ಪ್ರತಿದಿನ ಮಲಮೂತ್ರ ಮಾಡ್ತಾವ ಇಲ್ವಾ? ನಮ್ಮ ಬೆಳೆಗೆ ಬೇಕಾಗಿರುವಂತದ್ದು ಸಾರಾಂಶನೇ ಬಿಟ್ರೆ ತೇವಾಂಶ ಅಲ್ಲ. ಆ ಸಾರಾಂಶ ಯಾವ ಕೊಡ್ತಾ ಇದ್ದಾವೆ, ಈ ಜೀವಾಣುಗಳು ಕೊಡ್ತವೆ. ಈ ಕೆಲಸವನ್ನು ನಾನು ಮಾಡ್ಕೊಂಡು ಮಳೆ ಆಧಾರಿತ ಕೃಷಿ ಭೂಮಿಯಲ್ಲಿ 1 ವರ್ಷದಲ್ಲಿ ಪರಿವರ್ತನೆ ಮಾಡ್ಕೊಳ್ತೇನೆ. ಆದ್ರೆ ಮೊದಲು ಕೊಟ್ಟಿರುವಂತ ವಿಷಾಂಶ ಇರ್ಬೋದು, ಅದು ವಿಜ್ಞಾನಿಗಳು 3 ವರ್ಷ ಇರ್ತದೆ ಅಂತಾರೆ, ಆದ್ರೆ ನಮಗೆ ಬೆಳೆ ಬಂತ ನಷ್ಟ ಇಲ್ವಾ? ಆದ್ರೆ ಕ್ರಮೇಣ ನಾವು ಅದೇ ತರ ಮುಂದುವರ್ಸ್ಕೊಂಡು ಹೋದ್ರೆ, 1 ವರ್ಷ ನಾನು ಏನ್ ತಿಪ್ಪೆ ಗೊಬ್ಬರ ಕೊಡ್ತೀನೋ, 3 ವರ್ಷ ಯಾವ ಕಾರಣಕ್ಕೂ ನಾನು ತಿಪ್ಪೆ ಗೊಬ್ಬರ ಕೊಡಲ್ಲ. ಯಾಕೆ ಅಂದ್ರೆ ಮತ್ತೆ ಅಕ್ಕಡಿ ಬೆಳೆಗಳನ್ನು ಬೆಳೆಯುವಂತದ್ರಲ್ಲಿ ಏಕದಳ ಧಾನ್ಯ ಇರುತ್ತೆ, ದ್ವಿದಳ ಧಾನ್ಯ ಇರುತ್ತೆ, ಎಣ್ಣೆಕಾಳು ಇರುತ್ತೆ, ಇವೆಲ್ಲ ಬೆಳೆದಿರುವಂತದ್ದು. ಇವತ್ತು ನಮ್ಮ ಅಕ್ಕಡಿ ಹೊಲದಲ್ಲಿ ನೀವು ಬಂದು ನೋಡಿದ್ರೆ 1 ಎಕರೆ ತೋಟದಲ್ಲಿ ಸುಮಾರು ಮರ ಆಧಾರಿತವಾಗಿರುವಂತ ಔಡ್ಲದ ಗಿಡ 500 ಮರ ಇದೆ. ಎಷ್ಟು? 1 ಎಕರೆಯಲ್ಲಿ 500 ಮರ ಇದೆ ಔಡ್ಲ. ಆದ್ರೆ ಅದು ಕಂಪ್ಲೀಟ್ ನೆರಳು ತರ ಇರುತ್ತೆ. ಮುಂಗಾರು ಮಳೆ ಮೊದಲನೇ ಮಳೆ ಬಂದಂತ ಸಮಯದಲ್ಲಿ ನಾನೇನ್ ಮಾಡ್ತೀನಿ, ಅದನ್ನ ಹಂಗೆ ಮರದ ಸಮೇತ ಕಡ್ಡಿ ಸಮೇತ ರೋಟಾವೇಟರ್ ಮಾಡ್ತೀನಿ, ಅದು ಭೂಮಿಗೆ ಸೇರುತ್ತೆ. ಆ ಭೂಮಿಗೆ ಸೇರಿದ್ದಾದ್ಮೇಲೆ ಮತ್ತೆ ನನಗೆ ಈ ಬೇರುಗಳು ಯಾವಾಗ ಈ ಔಡಲ್ದಿರೋ ಬೇರು ಮಿನಿಮಮ್ 10 ಅಡಿವರೆಗೂ ಹೋಗಿರುತ್ತೆ, ಅದು ಗಾಳಿಯಲ್ಲಿರುವಂತ ಸಾರಜನಕವನ್ನೆಲ್ಲ ತಗೊಂಡಿರುತ್ತೆ. ಮತ್ತೆ ಈ ಮೇಲ್ಗಡೆ ಯಾವಾಗ ಇದು ರೋಟಾವೀಟರ್ ಆದ್ಮೇಲೆ ಆ ಬೇರು ತುಂಬಾ ಬೇಗ ಕೊಳೆಯುತ್ತೆ, ಮಳೆ ಬಿದ್ದಂತ ನೀರನ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ನನಗೆ ಯಾವುದು ರೋಗನು ಬರ್ತಾ ಇಲ್ಲ ಬೆಳೆಗೆ, ಬೆಳೆ ಉತ್ಕೃಷ್ಟವಾಗಿ ಬರ್ತಾ ಇದೆ. ಮಳೆ 1 ತಿಂಗಳಿಲ್ಲ ಅಂತಂದ್ರು ಕೂಡ ನಾನು ನಮ್ಮ ಹೊಲದಲ್ಲಿ ಬೆಳೆ ಒಣಗಲ್ಲ, ಎಷ್ಟು 16 ಬೆಳೆ ಇರ್ತವೆ. ಇದು ನಮ್ಮ ಮಳೆ ಆಧಾರದಲ್ಲಿ ನಾವು ತೊಡಗಿಸ್ಕೊಂಡು ನಾವು ಮಾಡ್ತಾ
ಇರ್ತೀವಿ. ಪ್ರತಿ ವರ್ಷ
ಹೌದು, ಅದೊಂದು 2 ಉದ್ದೇಶ, ನನಗೆ ಆರ್ಥಿಕವಾಗೂ ಲಾಭ ಬರುತ್ತೆ. ಈಗ ಮಾಮೂಲಿ 70 ದಿನಕ್ಕೆ 1 ತಳಿ ಕ್ರಾಪ್ ಬರುತ್ತೆ, ನನ್ನಲ್ಲಿ 5 ತಳಿಯನ್ನು ನಾನು ಹಾಕ್ತೀನಿ. ಔಡಲ್ದಲ್ಲೇ 5 ತಳಿ ಇದೆ, 70 ದಿನಕ್ಕೆ ಕ್ರಾಪ್ ಬರುವಂತದ್ದು ಇದೆ, 7 ತಿಂಗಳಿಗೆ ಕ್ರಾಪ್ ಬರುವಂತದ್ದು ಇದೆ. 7 ತಿಂಗಳ ಕ್ರಾಪ್ ಬರುವಂತದ್ದು ಮರಾಧಾರಿತ, ಒಂದೊಂದು ಗೊನೆ ಇಷ್ಟುದ್ದ ಬರುತ್ತೆ, ಒಂದೊಂದು ಗೊನೆ 1.5 ಅಡಿ ಅಷ್ಟು ಗೊನೆ ಬರುತ್ತೆ. ಮತ್ತೆ ಈ ಕಿರುದಾತಿ ಇದೆ ನೋಡಿ, 70 ದಿನಕ್ಕೆ ಬರೋದು, ಅವೆಲ್ಲ ಕೂಡ ಇಷ್ಟೇ ಬರುವಂತದ್ದು. ಆದ್ರೆ ಅವು ಸದಾ ಬರ್ತಾ ಇರ್ತವೆ ಕಾಯಿ. 1 ವರ್ಷದಲ್ಲಿ ಹೆಚ್ಚು ಕಡಿಮೆ ನನಗೆ ಅಕ್ಕಡಿ ಹೊಲದಲ್ಲಿ 1-1.5 ಕ್ವಿಂಟಾಲ್ ಔಡ್ಲ ಆಗುತ್ತೆ. 80 ರೂಪಾಯಿ ಇದೆ ಇವತ್ತು ಕೆಜಿ. ನಾನೇನ್ ಮಾಡಿದೀನಿ, ಎಣ್ಣೆನೆ ಮಾಡಿಸ್ತೀನಿ ಮನೆಯಲ್ಲಿ.
ರೊಟ್ಟಿ ರೊಟ್ಟಿ ಯಾರಾದ್ರೂ ಡೈರೆಕ್ಟ್ ಆಗಿ ತುಂಬ ಉಮ್ಕಲಿ ಭಯ ಹಾಕೊಂಡ್ರೆ ಯಾರು ಹಾಕೊಳಕಾಗಲ್ಲ, ರೊಟ್ಟಿ ಉರಿದ ತಿನ್ಬೇಕಲ್ಲ. ಹಂಗ ಸಾಕಷ್ಟು ಎಲಿಗಳು ಬ್ಯಾಸಿಗೆ ಅಂತಂದ್ರೆ, ಈಗ ಬ್ಯಾಸಿಗೆ ಒಳಗೆ ಬರುಹರ್ತಿ ಅಂತಾರ, ಬರುಹರ್ತಿ ಅಂತಂದ್ರೆ ಎಲಿಗಳು ತರಗೆಲಿಗಳು ಎಲ್ಲ ಬಿದ್ದಿರ್ತವು. ಬಿದ್ದಿದ ನಂತರ 8 ದಿನಕ್ಕೊಮ್ಮೆ ಪ್ರತಿ ಸತ್ತೆಗೆ ಅದು ಏನೋ ಆಗ್ಲಿ ಆಗದೆ ಇರಲಿ, ಲಾಭ ನಮ್ಗೆ ಲಾಭ ಇಲ್ಲ ಅಂತ ಅನಿಸ್ತೈತಿ, ಬರುಹರ್ತಿ ಆಗುತ್ತದೆ. ಯಾಕೆ ಹರಿತಿದ್ರು ಅಂತಂದ್ರೆ, ದಿಂಡಿಂಗ್ ಕುಂಟೆ ಹೊಡಿದು, ನೀವು ಟ್ಯಾಕ್ಟರ್ ರೂಟರ್ ಹೊಡಿದು, ಹೊಡಿದ್ರಿಂದ ಅದು ಎಲಿಗಳು ಇದ್ದಿದ್ದಿಲ್ಲ, 1 ತುಂಡಾಗ 4 ತುಂಡು ಬಿಸಿಲಿಗೆಲ್ಲ ಅದು ಮೆಲ್ಟ್ ಆಗಿ ಅದೆಲ್ಲ ತುಂಡು ತುಂಡಾಕಿತ್ತು. ಹಂಗೆ ಅದು ಮಳೆ ಬೀಳ್ಮಟ್ಟ ಅಂದ್ರೆ ಜೂನ್ ಜುಲೈ ಮಟ್ಟ ನೀವು ಒಂದು 8-10 ಹರಿಯ ಹರಿದಾಗ ಅದು ಮಣ್ಣು ಆ ಕಡೆದು ಈ ಕಡೆದು ಮಿಕ್ಸ್ ಮಾದಲಿ ಮಾಡ್ದಂಗಾಗಿ ಅದೆಲ್ಲ ಎಲೆಗಳು ಪೌಡರ್ ಆದಂಗೆ ಆದ ನಂತರ ಅಷ್ಟು ಬರುವತ್ತಿ ಜಾಸ್ತಿ ಹರಗ್ತೀವಿ. ಅದಾದ ನಂತರ ನಮ್ದು ಇದು ಘನಜೀವಾಮೃತ ನಾವು ಅದನ್ನೆಲ್ಲ ಪೂರ್ತಿ 2 ಬಿತ್ತೀವಿ ಆ ಕಡೆ ಈ ಕಡೆ ಬಿತ್ತಿ ಕೊನೆಗೆ ನಾವು ಇದು ಇದನ್ನ ಗ್ರೀನ್ ಮ್ಯಾನ್ಯೂರ್ ಯಾಕೆ ಮಾಡೋಲ್ಲ ಅಂತಂದ್ರೆ ನಾವು ಬಳ್ಳಿ ಶೇಂಗಾ ಅಂತ ಬೆಳಿತೀವಿ. ಬಳ್ಳಿ ಶೇಂಗಾ ಬೆಳೆಯೋದ್ರಿಂದ ಆ ಬಳ್ಳಿ ಶೇಂಗಾದ ತರಗೆಲೆಗಳು ಎಲೆ ಭಾಳ ತುಂಬ ಹೊಲ ತುಂಬ ಸ್ಪ್ರೆಡ್ಡಾಗಿರ್ತೈತಿ, ಅದ್ರ ಎಲೆ ಉದುರ್ತೈತಿ. ಒಂದು ಅದು ನಿಮ್ಗೆ ಒಂದು ಇದ್ರೊಳಗೆ ಒಂದು ಜಸ್ಟ್ ಇಷ್ಟು ಬೇರೊಳಗೆ ಸಿಕ್ಕಾಪಟ್ಟಿ ನೈಟ್ರೋಜನ್ ಫಿಕ್ಸ್ ಮಾಡಿರ್ತೀವಿ ವಾತಾವರಣ ಇರುವಂಥ. ಆ ಥರ ನಾವು 20 ಒಳಗೆ 1-8 ಬಳ್ಳಿ ಶೇಂಗಾ ಕಿಳಿ ಶೇಂಗಾ ಮಾಡಿರ್ತೀವಿ. ಇನ್ನು ಒಂದು 8 ಇದು ರೀ ಅದು ಮೆಣಸಿನ್ಕಾಯಿ ಮೆಣಸಿನ್ಕಾಯಿ ದುಡ್ಡಿನ ಬೆಳೆಗಳನ್ನು ಬೆಳಿತೀವಿ. ಈ ಕ್ರಾಪ್ ರೊಟೇಷನ್ ಮಾಡೋದ್ರಿಂದ ಅಲ್ಲಿ ನಮ್ಗೆ ಬೇಕಾದಂಥ ಯೂರಿಯಾ ಸಿರಿಕಸ್ ಇರ್ತೈತಿ, ಇದಕ್ಕೆ ಜಾಸ್ತಿ ಮೆಣಸಿನ್ಗಿಡಿಗೆ ಯೂರಿಯಾ ಬೇಕಲ್ಲ ಅದು ಬೆಳಿತೈತಿ. ಹಂಗೆ ನಾವು ಬರುವತ್ತಿ ಹರ್ಕೊಂಡು ಈ ಘನಜೀವಾಮೃತ ಬಿತ್ತಿ ಕೊನೆಗೆ ನಾವು ಡೈರೆಕ್ಟಾಗಿ ಮಳೆ ಆದ ನಂತರ ನಾವು ಏನು ಬಿತ್ಕೋಬೇಕಲ್ಲ ಆ ಥರ ಬಿತ್ಕೊತೀವಿ. ಅಕ್ಕಡಿ ಸಾಲ ಅಂತಂದ್ರೆ ನಾವು 16 8 2 ನೆವಣಿ ಉದ್ದ ಕೊರ್ಲಿ ಈ ಥರ ಹಾಕ್ತೀವಿ. ಈ ಥರ ಹಾಕಿ ಪ್ರಿಪ್ರೇಷನ್ ಮಾಡಿ ನಾವು ಸೋಯಿಂಗ್ ಮಾಡ್ತೀವಿ. ಬಟ್ ಮುಂಗಾರಿ ಮಳೆ ಸಿಚುವೇಶನ್ ನಮ್ಗೆ ಗೊತ್ತಾಗತ್ತೆ ಏನಂತಂದ್ರೆ ನಮ್ಗೆ ಹೋಗಿ ಗೆಬ್ಬರಿದಾಗ ಬೀಜ ಹುಟ್ಟತೈತಿ ಅಂತಂದ್ರೆ ಬೀಜ ಹುಟ್ಟತೈತಿ ಅಂತಂದ್ರೆ ಹುಟ್ಟು ಮೂಮೆಂಟ್ ಐತಿ ನಮ್ಗೆ ಗೊತ್ತೈತಿ ಅಂತಂದ್ರೆ ಯಾರನ್ನೂ ಕೇಳಲ್ಲ ಬಿತ್ತಿ ಬಿಡ್ಬೋದು. ಅದು ಬೈ ಚಾನ್ಸ್ ಬಂತು ಲಾಭ, ಬರಲಿಲ್ಲ ಅಂತಂದ್ರೆ ನಾವೇನು ಹೇಳ್ತೀವಿ ಗ್ರೀನ್ ಮ್ಯಾನ್ಯೂರ್ ಅಂತೇಳಿ. ಗ್ರೀನ್ ಮ್ಯಾನ್ಯೂರ್ ಮಾಡಿ ಅದನ್ನು ರೋಟೋವೇಟರ್ ಹೊಡೆದು ಕೈ ಬಿಡ್ಬೋದು. ನೆಕ್ಸ್ಟು ನನಗೆ 25 ಡಾಕ್ಯುಮೆಂಟೇಷನ್ ಐತಿ, ಪ್ರತಿ ವರ್ಷದಂಗೆ ಪ್ರತಿ ವರ್ಷ ಆದಾಯ ಬರೋಂಗಿಲ್ಲ. ಒಂದು ಪ್ರತಿ ವರ್ಷಕ್ಕೊಮ್ಮೆ ಸರಿ ಫ್ಲಡ್ 5 ಫ್ಲಡ್ ಬರುತ್ತೆ, 5 ಡ್ರಾಟ್ ಬರತೈತೆ ಗ್ಯಾರಂಟಿ. ನೀವು ಯಾರು ಎಂತ ಎಕ್ಸ್ಪರ್ಟ್ ಅದೀರಂತಂದ್ರು ಅದ್ರೊಳಗೆ ನಮ್ಗೆ ಯಾವ ವರ್ಷನೂ ಯಾವುದೋ ಬೆಳೆ ಬಂದಿಲ್ಲ ಅಂತ ನನ್ನ ರೆಕಾರ್ಡ್ ಇಲ್ಲ. ಒಂದು ವರ್ಷ ಕಾಳುಗಳು ಅಕಡಿ ಕಾಳುಗಳು ಬೆಳೆಗಳು ಬಂದರೆ ಒಂದು ವರ್ಷ ಕಮರ್ಷಿಯಲ್ ಕ್ರಾಪ್ ಹತ್ತಿ ಜೋಳ ಗೋಧಿ ಮೆಣಸಿನ ಗಿಡ ಈ ಥರ ಕ್ರಾಪ್ ಬಂದಿರ್ತಿ. ಈ ವರ್ಷ ಏನಾಗೈತೆ ಅಂತಂದ್ರೆ ನಮ್ಮ ಮುಂಗಾರಿ ಏನೂ ಬರಲಿಲ್ಲ. ಹಿಂಗಾರಿ ಈ ಸತೆ ಕಡ್ಲಿ ಮತ್ತು ಮೆಣಸಿನ ಗಿಡ ಇದು ರೀ ಶೇಂಗಾ ಗೋಧಿ ಮಡಿಕೆ ಅಗಸಿ ಅಜ್ವಾನ ಇವೆಲ್ಲ ಕ್ರಾಪ್ ಬರ್ತಾವೆ ಈ ಮುಂಗಾರಿ. ನಮ್ಗೆ ಆಗಲೇ ಇಲ್ಲ ಮಳೆ. ಹಂಗೆ ನಾವು ಗೊತ್ತಾಗತ್ತೆ ಅದು ಸಿಚುವೇಶನ್. ಅದ್ರೊಳಗೆ ನಾವು ಈ ಥರ ಪ್ರಿಪೇರ್ ಮಾಡಿ ನಮ್ಗೆ ಯಾವುದು ನಮ್ಗೆ ಬೇಕಾಗತ್ತೆ ಅದು ಸ್ವಿಂಗ್ ಮಾಡಿದಾಗ ಎಲ್ಲ ಕ್ರಾಪ್ ಬೆಳ್ಕೊತೇವೆ. ಅದು ಸರಿ ಒಂದು 25 ಕೆಜಿ ಸಗಣಿ ತಗೋಬೇಕ್ರಿ. ಸಗಣಿ ತಗೊಂಡು ಕೆಳಗೆಲ್ಲ ಹರಡಬೇಕ್ರಿ. ಹರಡಿ ಅದಕ್ಕೊಂದು 1/2 ಬೆಲ್ಲ 1/2 ದ್ವಿದಳ ಹಿಟ್ಟು ಒಂದು 2-3 ಬಗ್ಸಿ ಮಣ್ಣ ಗೋಮೂತ್ರ ಹಾಕಿ ಕಲಸ್ಬೇಕು. ಬೈ ಚಾನ್ಸ್ ನಿಮ್ಗೆ ಗೋಮೂತ್ರ ಇದ್ರೆ ಬೆಲ್ಲ ಹಿಟ್ಟೆ ಎಲ್ಲ ನಡೀತೈತಿ, ಇದನ್ನು ಸರಿಯಾಗಿ ಕಲಸ್ಬೇಕು. ಹೆಂಗೆ ಕಲಸ್ಬೇಕು ಅಂತಂದ್ರೆ ರೊಟ್ಟಿ ಮಾಡ್ಬೇಕಾದ್ರೆ ಜಿಗಿತಾಗತ್ತಿಲ್ಲ ಆ ಥರ ಕಲಸ್ಬೇಕು. ಕಲಸಿ ಗುಡ್ಡಿ ಹಾಕ್ಬೇಕು
ಗೋಮೂತ್ರ.
ಗೋಮೂತ್ರ ನಾ ಬೆಸ್ಟ್ ಪ್ರಶ್ನೆ ಕೇಳಿದ್ರಿ ನೀವು. ಗೋಮೂತ್ರ ನಾನು ಪ್ರಮಾಣ ಹೇಳಂಗಿಲ್ಲ. ಯಾಕೆ ಹೇಳಂಗಿಲ್ಲ ಅಂತಂದ್ರೆ ನಿಮ್ಮ ಹಸು ಒಂದ್ಸರಿ ಗಟ್ಟಿ ಸಗಣಿ ಹಾಕ್ತೈತಿ, ಒಂದ್ಸರಿ ಅಳಕೆ ಸಗಣಿ ಹಾಕ್ತೀನಿ. ಅವಾಗ ನಾನು ಇಷ್ಟೇ ಲೀಟರ್ ಹಾಕಂತಂದ್ರೆ ನಿಮ್ಮ ಸಗಣಿ ಅಳಕ್ ಹಾಕತ್ತೆ. ಅದಕ್ಕೆ ನಿಮ್ಗೆ ರೊಟ್ಟಿ ಮಾಡ್ಬೇಕಾದ್ರೆ ಹೆಂಗೆ ಜಿಗಿಟ್ ಹಾಕಲ್ಲ ಆ ಥರ ನೀವು ಹಾಕಿ ಕಲಿಸ್ಕೋಬೇಕು. ಬೈ ಚಾನ್ಸ್ ಗೋಮೂತ್ರ ಇರಲಿಲ್ಲ ಅಂತಂದ್ರು ನೀವು ನೀರು ಹಾಕಿ ಕಲಿಸ್ಕೋಬೇಕು. ಗುಡ್ಡಿ ಹಾಕ್ಬೇಕು, ಗುಡ್ಡಿ ಹಾಕಿ ಒಂದು 30 ಬಿಟ್ಟು ಹೊಳಿಸಿದ್ರೆ ಮೂಗಿ ಒಳ್ಳೆ ಪರಿಮಳ ವಾಸನೆ ಬರ್ತದೆ. ಅದು ಬಂದ ನಂತರ ಇವೆಲ್ಲ ಲಾರ್ವಾ ಅಂತ ಏನಿಲ್ಲ, ಲಾರ್ವಾ ಎರೆಹುಳ ಮಳಿ ಇತ್ತಂದ್ರೆ ತನ್ನಿಂತಾನೆ ಆಟೋಮೆಟಿಕ್ ಎರೆಹುಳ ಬರುತ್ತೆ. ಮಳಿ ಇರಲಿಲ್ಲಪ್ಪ ಅಂತಂದ್ರೆ ಈ ಲಾರ್ವಾ ಎರೆಹುಳ ಬಣ್ಣಿ ಹುಳ ಎಲ್ಲ ಬಂದು ತಿಂದು ಪೌಡರ್ ಮಾಡ್ರು. ನಿಮ್ಗೆ ಲಾಂಗ್ ಟೈಮ್ ಬಿಟ್ಟರೆ ತನ್ನಿಂತಾನೆ ಪೌಡರ್ ಮಾಡಿದ್ರೆ ನಿಮ್ಗೆ ಯೂರಿಯಾ ಡಿ ನಾನು ತಂದೆ ನಾನು ತೋರಿಸ್ತೇನೆ ಹೆಂಗೆ ಮಾಡುತ್ತಂತೇಳಿ. ಈ ಕ್ಯಾಪ್ಸುಲ್ಸ್ ಐತಿ ಸರ್, ಕ್ಯಾಪ್ಸುಲ್ಸ್ ಟೈಪ್ ಮಾಡಿರ್ತಾರೆ ಅದೆಲ್ಲ ಮಾಡ್ಕೊಬೇಡಿ. ನೀವು ಲಾಂಗ್ ಟೈಮ್ ಒಂದು ವರ್ಷ 6 ಹೆಂಗೆ ಬಿಟ್ರಿ ಅಂತಂದ್ರೆ ಆ ಥರ ಪೌಡರ್ ಮಾಡಿಕೊಡೋದು. ಬೈ ಚಾನ್ಸ್ ನಿಮ್ಗೆ ಅದು ನಿಮ್ಗೆ ಇಮಿಡಿಯೇಟಾಗಿ ಬೇಕಾಗಿತ್ತು ಅಂತಂದ್ರೆ ಅದನ್ನು ಸ್ವಲ್ಪ ಈ ಪೌಡರ್ ಕದಿ ಕೈಲಿ ಹತ್ತಿ ಪೌಡರ್ ಹಾಕಿ ಅದನ್ನು ಹಾಕಿ ಅದನ್ನು ಒಣಗಿಸ್ಕೊಂಡು ನೀವು ಹಾಕ್ಬೋದು. ಅದು ಯಾವಾಗ ಏನಾದರೂ ತಿಂತೈತಿಲ್ಲ ಅವು ವ್ಯಾಲಿ ಒಂದು ಗಾಡಿ ಗೊಬ್ಬರ 3 ಗಾಡಿ ಗೊಬ್ಬರ ರೆಡಿ ಆಗ್ಬೇಕಂತಂದ್ರೆ ಈ ಥರ ಏನಾದರೂ ತಿನ್ಬೇಕದ ಇಲ್ಲಿ ಗೆದ್ದಾರ ಎರೆಹುಳಾಗಲಿ ಗೊಣ್ಣಿ ಹುಳಾಗಲಿ ಲಾರ್ವಾ ಆಗಲಿ ಬ್ಲ್ಯಾಕ್ ಸೋಲ್ ಫೈ ಆಗಲಿ ಇಂಥವೆಲ್ಲ ತಾನ ಬರ್ದು ತಿಂದ ನಂತರ ಅದ್ರ ವ್ಯಾಲ್ಯೂ ಜಾಸ್ತಿ ಆಕತಿ. ಅವಾಗ ಅದ ನಾವು ಇನ್ನೂ ಶ್ರೇಷ್ಠ ಆಕತಿ. ನಮಗೆ ಇನ್ನೊಂದು ಏನು ಹೆಲ್ಪ್ ಆಗತ್ತೆ ಅಂತಂದ್ರೆ ಇರಲಿದ್ದ ಈಗ ಹಸುವಿ ತಿಂದಂಥ ಕಳೆಗಳು ತಿಂದಿರ್ತವ್ರು ಬೀಜ ಬರ್ತದೆ ಹಸುವಿನ ಹಸುವಿನ ಕೊಟ್ಟಾಗ ನಮ್ಗೆ ಗೊಬ್ಬರ ಕೊಟ್ಟ ಬೀಜ ಬರುತ್ತೆ. ಆ ಬೀಜ ಇಲ್ಲಿ 30 ಇಡೋದ್ರಿಂದ ಇದು 6-8 ಮಾಯ್ಶ್ಚರ್ ಇರುತ್ತೆ, ತೇವಾಂಶ ಎಸಿ ಇದ್ದಂಗೆ ಇರುತ್ತೆ. ಅದ್ರೊಳಗೆ ಅದು ಬೀಜ ಹ್ಯಾಚಾಗಿ ಮೊಳಕೆ ಬರೋಂಗಿಲ್ಲ. ಅಲ್ಲಿ ನಮಗೆ ನೆಕ್ಸ್ಟ್ ಕಳೆದು ಒಂದು ಖರ್ಚು ಬರುತ್ತೆ. ಎರಡನೇದು ನಾವು 10 ಟ್ರ್ಯಾಕ್ಟರ್ಗಟ್ಟಲೆ ಗೊಬ್ಬರ ಹೇರ್ತೇವೆ ಅದು ಖರ್ಚು ಕಡಿಮೆ ಆಗುತ್ತೆ. ನಾವು ಇಲ್ಲಿ ಚೀಲ ಪಾಕೆಟ್ ತೊಗೊಂಡು ಹಾಕ್ಬೋದು. ಇದನ್ನು 1,000 ಎಷ್ಟೋ 1,000 ವರ್ಷ ಇಷ್ಟು ಅದು ಎಕ್ಸ್ಪೈರ್ ಇಲ್ಲ, ನಾನು ಅದನ್ನು ಲ್ಯಾಬ್ ಅನಾಲಿಸಿಸ್ ಮಾಡಿಸಿ. ಈ ಥರ ನೀವು 1 ಅಷ್ಟೇ ಕಷ್ಟ ಆಗ್ಬೋದು ನಿಮ್ಗೆ ಒಂದು ಕಂಟಿನ್ಯೂ ಅದನ್ನು ಟಿಪ್ಪಿ ಹೆಂಗೆ ಹಾಕ್ತಾರೆ ಹಂಗೆ ಮಾಡ್ಕೊಂತ ಹೋದ್ರೆ ಪ್ರತಿನಿತ್ಯ ನೀವು ಯೂರಿಯಾ ಡಿ ಎ ಪಿ ಚೀಲ ಹೆಂಗೆ ತುಂಬ್ಕೊಂಡ್ರೆ ಹೆಂಗೆ ತುಂಬ್ಕೊಂಡು ಹೊಲ್ಕೊಂಡು ಹಾಕ್ಬೋದು. ನೀವು ನೆರಳಲ್ಲೇ ಇಡ್ರಿ, ಬಿಸಿಲಲ್ಲೇ ಇಡ್ರಿ,
ನೆರಳು ಕೂಡ ನೆರಳಲ್ಲೇ ಮಾಡ್ಬೇಕಾಗಿ
ಅವ್ರು ಹೇಳ್ತಿದ್ರಿ. ಬಟ್ ಇಲ್ಲಿ ಏನೈತೆ ಅಂತಂದ್ರೆ ಅದ್ರ ಮ್ಯಾಗ ಒಂದು ಕವರ್ ಹಾಕ ಹೆಲ್ಮೆಟ್ ತರ ಕವರ್ ಹಾಕತ್ರಿ. ಅದು 2 ಅದು ಏನು ನೀವು ಅಂತ ಮಳೆ ಬರಲಿ ಸಿಡ್ಲು ಬೀಳಿ ಬಿಸಿಲು ಬೀಳಿ ಏನೂ ಆಗಂಗಿಲ್ಲ, ಅದ್ರ ಕೆಳಗೆ ಅದು ಕರಿಯಾಗಿರ್ತಿ. ಆ ಒಂದು ಉದ್ದೇಶಕ್ಕೆ ನಾನು ನೆರಳಗೂ ಇಟ್ಟೇನ್ರಿ, ಬಿಸಿಲಾಗೂ ಇಟ್ಟು ಪ್ರಯೋಗ ಮಾಡಿ. ನಮ್ಮ ಕಡೆ 40 ಡಿಗ್ರಿ ಟೆಂಪ್ರೇಚರ್ ಐತಿ. ಅಷ್ಟು ಬಿಸಿಲೊಳಗು ಈ ಸದ್ಯ ಪ್ರೆಸೆಂಟ್ ಆಗಿ ಬಂದು ನೋಡಿದ್ರೆ ನಾನು ತೋರಿಸ್ತೀನಿ. ಅಷ್ಟೊಳಗೆ ಇಟ್ಟು ನಾನು ಲ್ಯಾಬ್ ಕೊಟ್ಟಾಗೂ ಅದು ವೇರಿಯೇಷನ್ ಆಗಿಲ್ಲ. ಸತ್ಯ ಅವರು ನಾನು ಇನ್ನೊಬ್ಬ ಇದಂತಲ್ಲ, ಬಟ್ ನನ್ನ ಒಂದು ಅನುಭವದ ಪ್ರಕಾರ ಕಂಡುಕೊಂಡಿದ್ದೆ ಅಷ್ಟೇ. ಬಟ್ ನಮಗೆ ಟೋಟಲಿ ಸಿಕ್ಕಾಪಟ್ಟಿ ಬಿಸಿಲೈತ್ರಿ ಅವಾಗ, ನಾವು ಅದರೊಳಗೆ ಬದುಕಿದ್ರು ಇವಾಗ ಪ್ಯೂರ್ಲಿ ಡ್ರೈ ಲ್ಯಾಂಡ್ ಅವ್ರು. ಈಗ ನಾವು ಸ್ವಲ್ಪ ಗಿಡ ಗಿಡ ಹಚ್ಕೊಂಡು ನಮ್ಮ ಹೊಲದಾಗ ಅದೆಲ್ಲ ಇದಾಗೈತ್ರಿ. ಬಟ್ ಮೂಲತಃ ನಾವು ಇದ್ರೊಳಗೆ ಬಿಸಿಲೊಳಗೆ ಬದುಕಿದಾರ ಈ ತರ ಅದನ್ನ ನಾವು ಹಾಕಿ ಸ್ವಿಂಗ್ ಅದ ಬಿತ್ತು ಬಿತ್ತು ಮಾಡಿ.
ಗ್ರೀನ್ ಮ್ಯಾನರ್ ಬಗ್ಗೆ ಹೇಳಿದ್ರಲ್ಲ, ಅದು ಭೂಮಿ ಪರಿವರ್ತನೆ ಮಾಡುವಾಗ ಒಂದ್ಸಲ ಮಾತ್ರ ಮಾಡ್ತೀರಾ ಪ್ರತಿ ವರ್ಷನೂ ಮಾಡ್ತೀರಾ?
ಒಂದು ವರ್ಷ ಮೊದಲನೇ ವರ್ಷ ನಾನು ಮಾಡಿದ್ರೆ ಮಾಡಲ್ಲ. ಇನ್ನೊಂದೇನು ಅಂದ್ರೆ ಕೆರೆ ಗೋಡ್ ಮಣ್ಣು ಕೂಡ ಅಷ್ಟೇ, ಪ್ರತಿ ವರ್ಷ ಕೊಡಬಾರ್ದು. ಕೆರೆ ಗೋಡ್ ಮಣ್ಣನ್ನ ನೀವು ಸಹಜವಾಗಿ ಶೇಂಗಾ ಹೊಲದಲ್ಲಿ ಏನಾದ್ರೂ ಬೆಳಿತೀವಿ ಅನ್ನೋಂಥದ್ದಕ್ಕೆ ಕೊಟ್ಟು ಮಾರನೇ ವರ್ಷ ನೀವು ತಿಪ್ಪೆ ಗೊಬ್ಬರ ಹಾಕಿ ರಾಗಿಯನ್ನು ಬಿತ್ತಿದಾಗ ಒಳ್ಳೆ ಕ್ರಾಪ್ ಬರುತ್ತೆ. ನಾವು ಪ್ರತಿ ವರ್ಷ ಒಂದೇ ಬೆಳೆಯನ್ನು ಏನಾದರೂ ಮಾಡಿದೀವಿ ಅಂದರೆ ಆವಾಗಲೂ ಪರಿವರ್ತನೆ ಆಗಲ್ಲ. ಮತ್ತೆ ಈ ಕೆರೆ ಗೋಡ್ ಮಣ್ಣು ಏನು ಅಂತಂದ್ರೆ, ಇವತ್ತು ನಾವು 18 ಪೋಷಕಾಂಶಗಳು ಏನು ಬೇಕು ಅನ್ನೋಂಥದ್ದನ್ನು ಹೇಳ್ತೀವೋ ಇಷ್ಟು ಕೂಡ ಕೆರೆ ಗೋಡ್ ಮಣ್ಣಲ್ಲಿ ಸಿಗುತ್ತೆ. ಇದನ್ನು ಇನ್ನೂ ಸುಲಭವಾಗಿ ಮಾಡ್ಕೊಳ್ಳೋದು ಅಂತಂದ್ರೆ, ನಮ್ಮ ತಿಪ್ಪೆ ಏನಿದೆಯೋ ತಿಪ್ಪೆಯನ್ನು ನಾವು ಹಾಕ್ಬೇಕಾದ್ರೆ ಇವತ್ತು ನಾವು ಯಾರು ಕೂಡ ನೆರಳಲ್ಲಿ ಹಾಕ್ತಾ ಇಲ್ಲ. ಮೊದಲು ಮರದ ನೆರಳಲ್ಲೇ ತಿಪ್ಪೆಯನ್ನು ಮಾಡ್ತಾ ಇದ್ವಿ. ಒಂದು ಪದರ ತಿಪ್ಪೆ ಗೊಬ್ಬರ ದನದ ಗೊಬ್ಬರ ಹಾಕಿದ್ರೆ ಅದರ ಮೇಲೆ 1-2 ಇಂಚಿನಷ್ಟು ಹಸಿ ಎಲೆ ಆಗಿರಲಿ, ಒಣಗಿರುವಂತ ಎಲೆ ಹಾಕಿ ಅದ್ರ ಮೇಲೆ ಕೆರೆ ಗೋಡ್ ಮಣ್ಣನ್ನ 1 ಇಂಚಷ್ಟು ಹಾಕಿದೀವಿ ಅಂದ್ರೆ ಸಾಕು, ನಮ್ಮ ತಿಪ್ಪೆ ಗೊಬ್ಬರ ತುಂಬಾ ಉತ್ಕೃಷ್ಟವಾಗಿ ತಯಾರಾಗುತ್ತೆ. ಈ ಕೆಲಸವನ್ನ ಇವತ್ತು ನಾವು ಮಾಡ್ಕೊಂಡ್ಬಿಟ್ರೆ ಯಾವ ಅಂಗಡಿ ರಾಸಾಯನಿಕ ಗೊಬ್ಬರಗಳು ನಮ್ಗೆ ಬೇಕಾಗಿಲ್ಲ.
ಸರ್, ಇನ್ನೊಂದು ಕ್ವಶನ್, ಪೂರ್ವಕವಾಗಿ ನೈಸರ್ಗಿಕವಾಗಿ ಈ ಸಹಜ ಗೊಬ್ಬರಗಳನ್ನ ಹೆಂಗ್ ಮಾಡ್ಕೊಳ್ಳೋದು? ಇದು ಬೇಡ, ನನಗೆ ಕೆಮಿಕಲ್ ಬೇಡ. ಹೇಗೆ ಮಾಡ್ಕೊಳ್ಬಹುದು?
ಒಂದು ಆಕಳುವಿನ ಗಂಜಲದಿಂದ ಯೂರಿಯಾ, ನ್ಯಾಚುರಲ್ ಯೂರಿಯಾ ತಯಾರ್ ಮಾಡ್ಕೋಬಹುದು, ನ್ಯಾಚುರಲ್ ಕಾಂಪ್ಲೆಕ್ಸ್ ತಯಾರು ಮಾಡ್ಕೋಬಹುದು. ಯೂರಿಯಾಗೆ ಏನ್ ಬೇಕು ಅಂತಂದ್ರೆ, ನ್ಯಾಚುರಲ್ ಯೂರಿಯಾಗೆ ಮರಳು 1/2 ಅಡಿ ಮರಳು ಹಾಕಿ ಒಂದು ದಬ್ಬಾಗೆ, ಅದರ ಮೇಲೆ 2 ಇಂಚು ಬೂದಿ ಹಾಕಿ, ಅದರ ಮೇಲೆ ಮತ್ತೆ ಮಾಮೂಲಿಯಾಗಿ 1/2 ಅಡಿ ಮರಳು, 2 ಇಂಚು ಬೂದಿ, ಲೇಯರ್ ಬೈ ಲೇಯರ್ ಹಾಕೊಂಡು ಒಂದು 2 ಲೇಯರ್ ಆದ್ಮೇಲೆ ಆಕಳುವಿನ ಗಂಜಲ ಏನು ನೀವು ಸಂಗ್ರಹಣೆ ಮಾಡಿರ್ತೀರೋ ಅದನ್ನು ಅದಕ್ಕೆ ಸುರಿರಿ, ಅದು ಕ್ಲೀನಾಗಿ ಕವರ್ ಮಾಡ್ಕೊಳ್ಳುತ್ತೆ. ಲಾಸ್ಟ್ ಎಂಡ್ವರೆಗೂ ಬಂದ ಮೇಲೆ 2 ಇಂಚು ಗಂಜಲ ನಿಲ್ಲುವಂಗೆ ಇಟ್ಬಿಟ್ಟು ನೆರಳಲ್ಲಿಡಬೇಕು. ನೆರಳಲ್ಲಿಟ್ಟು 41 ದಿನ ಆದಮೇಲೆ ಕಂಪ್ಲೀಟ್ ಅದು ಡ್ರೈ ಆಗಿರುತ್ತೆ. ಅದನ್ನು ನೀವು ತೆಗೆದು ಬಸದಿದ್ದೀರಿ ಅಂದರೆ ಇವತ್ತು ನ್ಯಾಚುರಲ್ ಯೂರಿಯಾ ಅದೇ ನಿಮಗೆ. ಕಾಂಪ್ಲೆಕ್ಸ್ ಬೇಕು ಅಂತ ಅಂದ್ಕೊಂಡ್ರಿ, ಬೇವಿನ ಹಿಂಡಿ ಆಗಿರ್ಬೋದು, ಒಂಗೆ ಹಿಂಡಿ ಆಗಿರ್ಬೋದು, ಕಳ್ಳೆಕಾಯಿ ಹಿಂಡಿ ಆಗಿರ್ಬೋದು, ಹತ್ತಿ ಹಿಂಡಿ ಆಗಿರ್ಬೋದು, ಯಾವುದೇ ಎಣ್ಣೆಯಿಂದ ಬರ್ತಕ್ಕಂಥ ಜೈವಿಕ ಗೊಬ್ಬರ ಏನಿದೆಯೋ ಅದನ್ನು ನೀವು ತಗೊಂಡು 1/2 ಅಡಿ ಮರಳು, ಬೂದಿ 1 ಇಂಚು, 2 ಇಂಚು ಬೇವಿನ ಹಿಂಡಿ, ಈ ಥರ ಲೇಯರ್ ಬೈ ಲೇಯರ್ ಹಾಕಿ ಅದಕ್ಕೂ ಗಂಜಲವನ್ನು ನೀವು ಸೇರಿಸಿದರೆ ಅದೇ ನ್ಯಾಚುರಲ್ ಆಗಿ ತಯಾರಾಗ್ತಕ್ಕಂಥ ಕಾಂಪ್ಲೆಕ್ಸ್. ಮತ್ತು ಘನಜೀವಾಮೃತ, ಸಗಣಿ, ಗಂಜಲ, ಬೆಲ್ಲ ಇವೆಲ್ಲವನ್ನು ಹಾಕಿ ಬೆರೆಸ್ಕೊಂಡು ನಾವು ಈಗ ಹೇಳಿದ್ರಲ್ಲ ಇಲ್ಲಿ ಡೆಮೋ ಮಾಡ್ತಾರೆ, ಅದನ್ನು ಒಂದನ್ನು ತಯಾರು ಮಾಡ್ಕೊಂಡು ನಾವು ಎಲ್ಲಿ ಗಿಡ ಆಧಾರಿತವಾಗಿ ಮಾಡುವಂಥದ್ದಾದರೆ ಗಿಡದ ಬುಡಕ್ಕೆ ಕೊಡಿ, ಅಥವಾ ಸಸಿ ಆಧಾರಿತವಾಗಿ ಮಾಡುವಂಥದ್ದಾದರೆ ಇವತ್ತು ನೀವು ಯೂರಿಯಾ ಕಾಂಪ್ಲೆಕ್ಸನ್ನು ಹೆಂಗೆ ಹಾಕ್ಕೊಂಡು ಗಿಡ ನಾಟಿ ಮಾಡೋಕ್ಕೆ ಹೋಗ್ತೀರೋ ಅದೇ ಥರದಲ್ಲಿ ಇದೇ ಘನಗೊಬ್ಬರಗಳನ್ನು ಹಾಕ್ಕೊಂಡು ಮಾಡುವಂಥದ್ದು. ಅದಲ್ಲದೆ ನಿಮ್ಮಲ್ಲಿ ಹೆಚ್ಚಿನದಾಗಿ ಏನಾದರೂ ಒಂಗೆ ಹಿಂಡಿ ಅಥವಾ ಬೇವಿನ ಹಿಂಡಿ ಸಿಕ್ಕಿದೆ ಅಂತಂದರೆ ಅದನ್ನು ನಿಮ್ಮ ಭೂಮಿಗೆ ನೀವು ಕೊಟ್ಕೊಂಡು ಮಾಡ್ಕೊಳ್ಳೋವಂಥದ್ದು ನ್ಯಾಚುರಲ್ ಆಗಿ. ಮೂರನೇದಾಗಿ ನಾವು ಮಾಡ್ಕೊಳ್ಬೇಕಾಗಿರೋದು ಅಂತಂದರೆ ಉತ್ಕೃಷ್ಟವಾದಂಥ ತಿಪ್ಪೆ ಗೊಬ್ಬರ, ಅದನ್ನು ಕೂಡ ಅಷ್ಟೇ. ನಾವು ಇವತ್ತು ಯಾರೂ ಕೂಡ ತಿಪ್ಪೆ ಗೊಬ್ಬರವನ್ನು ನಾನು ಈಗ ಬೆಳಗ್ಗೆ ಬರ್ತಾ ಕೂಡ ನೋಡ್ಕೊಂಬಂದರೆ ರಸ್ತೆಗಳ ಪಕ್ಕದಲ್ಲಿ ಎಲ್ಲ ತಿಪ್ಪೆಗಳಲ್ಲಿ ಪ್ಲಾಸ್ಟಿಕ್ ಸೇರ್ತಾ ಇದೆ. ಆದರೆ ಆ ಪ್ಲಾಸ್ಟಿಕ್ ಇಲ್ದಂಗೆ ಒಂದು ಲೇಯರ್ ಬೈ ಲೇಯರ್ ಮತ್ತು ನೆರಳಿರುವಂಥ ಜಾಗದಲ್ಲಿ ತಿಪ್ಪೆಗಳನ್ನು ಮಾಡಿ. ಇನ್ನೊಂದೇನು ಅಂದರೆ ಆ ತಿಪ್ಪೆ ಮಾಡಿದ್ದಾದಮೇಲೆ ಆದಷ್ಟು 1 ಅಥವಾ 2 ಕೋಳಿ ಹೋಗಿ ಬೀಳುವಂಥ ಥರದಲ್ಲಿ ಬಿಡಿ. ಕಾರಣ ಯಾಕೆ ಅಂದರೆ ನೀವು ಅದನ್ನು ತಿರುಗಿಸ್ಕೊಡೋ ಅಂಥ ಕೆಲಸವನ್ನು ಆ ಕೋಳಿ ಮಾಡ್ತಾರೆ. ಆ ಮರಿಗೆ ಕೋಳಿ ಇತ್ತು ಅಂದರೆ ಇನ್ನೂ ಒಳ್ಳೆಯದು, ಮರಿ ಕೋಳಿ ಏನಾದರೂ ಇತ್ತು ಅಂತಂದರೆ ತಿಪ್ಪೆಯಲ್ಲೇ ಇಡೀ ನಿನ್ನ ತಿಪ್ಪೆಯನ್ನು ಉಲ್ಟಾ ಮಾಡಿಕೊಟ್ಟಿರುತ್ತೆ. ಈ ವ್ಯವಸ್ಥೆಯಲ್ಲಿ ನೀವೇನಾದರೂ ಮಾಡ್ಕೊಂಡಿದ್ದೀರಿ ಅಂತಂದರೆ ಉತ್ಕೃಷ್ಟವಾದಂಥ ಗೊಬ್ಬರಗಳನ್ನು ನಾವು ತಯಾರು ಮಾಡ್ಕೋಬೋದು. ಇದನ್ನು ನ್ಯಾಚುರಲ್ ಆಗಿ ನಮ್ಮ ಮನೆ ಹತ್ರ ನಾವು ಮಾಡ್ಕೊಳ್ತಾ ಇದ್ದೀವಿ. ಆಕಸ್ಮಿಕ ನಮ್ಮ ಒಂದು ತೋಟಕ್ಕೆ ನಂದು 15 ಗುಂಟೆ ಜಮೀನಾದರೂ 4 ಎಕರೆ ಲೀಸ್ ಮಾಡ್ತಾ ಇರೋದ್ರಿಂದ ಇವತ್ತು ನಮ್ಮ ರಾಜ್ಯ, ಹೊರ ರಾಜ್ಯ, ಇವತ್ತು ಹೊರ ದೇಶಗಳಿಗೂ ಕೂಡ ನಮ್ಮ ಒಂದು ಕೇಸ್ ಸ್ಟಡೀಸ್ ಹೋಗಿರೋದ್ರಿಂದ
ಜರ್ಮನ್ನು, ಅಮೇರಿಕ, ಬೇರೆ ಬೇರೆ ದೇಶಗಳವ್ರು ನಮ್ಮ ತೋಟಕ್ಕೆ ಬಂದು ನೋಡ್ತಿದ್ದಾರೆ. ಯಾಕೆ ಅಂತಂದರೆ ಅಲ್ಲಿ ವಾಸ್ತವವಾಗಿ ನಾವು ಇವತ್ತು ಇಲ್ಲಿ ಏನು ಮಾತಾಡ್ತಾ ಇದ್ವೋ ಅಷ್ಟು ನಮ್ಮಲ್ಲಿ ಇದೆ. ಅದರಿಂದ ಈ ಥರದಲ್ಲಿ ನೀವು ಮಾಡ್ಕೊಂಡ್ರೆ ಒಳ್ಳೆ ಅನುಕೂಲ. ಮತ್ತು ಏನಾದರೂ ರೋಗ ರುಜಿನಗಳು ಬಂದಾಗಲೂ ಕೂಡ ಅಷ್ಟೇ, ಕಹಿ ಮತ್ತು ಹಾಲು ಬರ್ತಕ್ಕಂಥ ಜಾತಿಯ ಯಾವುದೇ ಗಿಡಗಳಾಗಿರ್ಬೋದು, ಈ ಹಾಲು ಮತ್ತು ಕಹಿ ಬರ್ತಕ್ಕಂಥ ಅಂಶದಲ್ಲಿರ್ತಕ್ಕಂಥವುಗಳನ್ನು ಗಂಜಲದಲ್ಲಿ ಬೆರೆಸ್ಕೊಂಬಿಟ್ಟು ತಿಪ್ಪೆ ಮೇಲೆ ಲೇಯರ್ ಬೈ ನೀವು ಲೇಯರ್ ಹಾಕ್ಬಿಟ್ಟಿದ್ದೀನಿ ಅಂದರೆ ಅವಾಗ ಇನ್ನೂ ಉತ್ಕೃಷ್ಟವಾದಂಥ ಒಂದು ಗೊಬ್ಬರ ತಯಾರಾಗುತ್ತೆ.
ನಾವು ತಿಪ್ಪೆನ ತುಪ್ಪ ಮಾಡ್ತೀವಿ, ಒಂದು ಗ್ರಾಮ ಒಂದು ಗ್ರಾಮ ಸಿಗಲಿಂದ ತಿಪ್ಪಿ ಈ ಥರ ಕಸತೆ ಬುಟ್ಟಿ ಹಾಕಂಗ ಎಷ್ಟು ಬರುತ್ತೆ ಅಷ್ಟೇ ಸಿಗ ಅದು ಪೂರ್ತಿ ಎಲ್ಲನೂ ಈ ಥರ ಕನ್ವರ್ಟ್ ಮಾಡಿರ್ತೀವಿ. ಅದು ಒಬ್ಬ ಮನುಷ್ಯ ಒಂದು ದಿನಕ್ಕೆ 50 kg ಮಾಡಿದರೆ 25 kg 25 × 360 ಹೇಳಿದ್ರೆ ಅಷ್ಟೇ ಒಂದು ದಿನಕ್ಕೆ 160 kg ಸಿಗಣಿ ಮಾಡ್ತೀವಿ. ಒಂದು 70 kg ನಮ್ಮದು ಅದು ಡ್ರೈಯಾಗಿನ ಸಿಗುತ್ತೆ. ಹೆಚ್ಚು ಕಡಿಮೆ ಒಂದು 18 ton ಬರುತ್ತೆ ಪ್ರತಿ ವರ್ಷ. ಅದನ್ನು ಎಕರೆಗೆ ಒಂದು 450 kg ಹಾಕಿ ನಾವು ಸೋಯಿಂಗ್ ಮಾಡ್ತೀವಿ. ಅದನ್ನು ಬಿಟ್ಟು ಏನು ಮಾಡೋಲ್ಲ, ನನ್ನ ಹೊಲದೊಳಗೆ ಒಂದು 25 ದೊಡ್ಡ ಬೇವಿನ ಮರ ಅದಾವೆ, ಸೊಪ್ಪೆಲ್ಲ ಕರೆಕ್ಟ್ ಮಾಡ್ತೀವಿ. ಅದನ್ನು ಪೌಡರ್ ಮಾಡಿ ಇದು ಕೂಡ ಮಿಕ್ಸ್ ಮಾಡಿ ಪ್ರಿಪೇರ್ ಮಾಡ್ತೀವಿ. ಅದರ ಬೀಜ ನೆಕ್ಸ್ಟ್ ನಾವು ಔಷಧಿ ಕೀಟನಾಶಕಕ್ಕೆ ಬಳಸ್ತೇವೆ. ಇದನ್ನು ಬಿಟ್ಟು ನಾನು ನೀವು ಏನು ಬಳಸಂಗೆ ನಾನು ಬಳಸಿಲ್ಲ, ನಿಮಗೆ ಬಳಸಬಾರ್ದು ಅಂತ ಹೇಳಂಗಿಲ್ಲ ರೀ. ಬಟ್ ನಾನು ಕಂಡುಕೊಂಡಿದ್ದು ನನ್ನ ಅನುಭವದ ಪ್ರಕಾರ ಇದನ್ನು ಬಿಟ್ಟು ನಾನು ಏನು ಬಳಸಂಗಿಲ್ಲ.
ಗೊಬ್ಬರ ಹೆಂಗೆ ಮಾಡ್ಕೊಬೇಕು ಅಂತ ಗೊತ್ತಾಯಿತು. ನಾಡಸ್ ಮೆಥಡ್ ಅಂತ ಗೊತ್ತಿದೆ ನಿಮಗೆ, ನಾಡಸ್ ಮೆಥಡ್ ಅಂತ ಹೇಳ್ಬಿಟ್ಟು ಹಿರಿಯ ಸಿಗುತ್ತೆ ನಾರಾಯಣ ನಿಮ್ಗೆ ಸಿಗುತ್ತೆ. ಅದು ಅದರಿಂದ ಬೆಸ್ಟ್ ಮೆಥಡ್ ಆ್ಯಕ್ಚುಲಿ ನಾನು ನಿಮ್ಮ ಕೈಗಿದೆ. ಬಟ್ ಅಳವಡಿಕೆ ತಿಳುವಳಿಕೆಗಳು ಅಳವಡಿಕೆಗಳಲ್ಲಿ ಸೋಲುತ್ತವೆ ಅನ್ನೋಂಗೆ ಆಗಿದೆ. ನೀವ್ಯಾರು ದಡ್ರೇನಲ್ಲ, ಎಲ್ಲ ಗೊತ್ತಿದೆ, ಎಷ್ಟು ಯೂಟ್ಯೂಬ್ ನೋಡಿದ್ರು ಏನು ಕಥೆಯೋ ಗೊತ್ತಿಲ್ಲ. ಬಟ್ ಯಾವ ತಲೆ ಒಳಗೆ ಹೋಗಿಲ್ಲ,
ಮನಸ್ಸು ಬಂದಿಲ್ಲ, ಶಾರೀರಿಕವಾಗಿ ದುಡಿಯಕ್ಕೆ
ರೆಡಿ ಇಲ್ಲ. ಅಷ್ಟೇ ತೊಂದರೆ ಇಲ್ಲ, 2 crore ಸಾಕಲ್ಲ ನಮಗೆ, 2 crore ಸಾಕು. ನೀವು ಕೇಳ್ರಲ್ಲಿ ಮೇಕೆಯಿಂದ ಎಷ್ಟು ಯೂಸ್ ಮಾಡ್ತಾರಂತ. ನಮ್ಮ ನಮ್ಮ ತಿಳಕೆರೆ ಭಾಗ ಬಂದು ರೂಪ್ ಬಂದ್ರೆ ಅಲ್ಲಿ ಜಮೀನ್ ನೀರು ಬರಲ್ಲ, ಮಳೆ ಬರಲ್ಲ, 300 mm ಅಂತೀವಿ. ಅಲ್ಲಿ ಹೆಂಗ್ ಬದುಕುತ್ತೆ ಗೊತ್ತಾ, ಒಂದು ಬಡ ಕುಟುಂಬ 4 ಮೇಕೆ ಇಟ್ಕೊತಾರೆ ಸಾಕು. ಜೀವನ ಸುಲಭ ಇದೆ ಆಕ್ಚುಲಿ, ನಾವು ಕಾಂಪ್ಲಿಕೇಟ್ ಮಾಡ್ತೀವಿ. ಮುಂದಿನ ಕ್ವಶನ್ನು ಇದಕ್ಕೆ ಪೂರಕವಾಗಿ ನೀವು ಇವೆಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡು ಹೌದ್ರಿ ಸರ್ ನೀವೇನು ಹೇಳ್ತದಲ್ಲಿದ್ದು ನಿಮ್ಮ ಜಮೀನಿನಲ್ಲಿ ತೇವಾಂಶವನ್ನು ಕಾಪಾಡಿಕೊಳ್ಳುತ್ತೀರಿ. ಮೇನ್ ಉದ್ದೇಶ ಏನಂದರೆ ತೇವಾಂಶ ಕಾಪಾಡಿಕೊಳ್ಳುತ್ತಿದ್ದೀರಿ ಹೌದ್ರಿ ಸರ್, ಅಥವಾ ಜೀವಿಗಳು ಇದ್ದಾವೆ ಹೌದ್ರ, ನಿಮ್ಮ ಪ್ರಕಾರ ಯಾವುದೇ ಮಳೆ ಅಥವಾ ಇರ್ರೆಗ್ಯುಲರ್ ರೈನ್ ಪ್ಯಾಟರ್ನ್ ಅಂದರೆ ಒಂದು ಬರುತ್ತೆ ಆಮೇಲೆ ತಿರುಗಿ 3 ತಿಂಗಳು ಬರಲ್ಲ, ಆಮೇಲೆ ಏನು ಬಂದು ದೋವತ್ ಸುರಿಯುತ್ತೆ ಆಮೇಲೆ ಬರಲ್ಲ, ಇಂಥ ಪರಿಸ್ಥಿತಿಯಲ್ಲಿ ನೀವು ಈ ಕೃಷಿಯಲ್ಲಿ ಗೆದ್ದಿದೆ ಅಂತ ಹೇಳಲ್ಲ, ಸುಸ್ಥಿರತೆಯನ್ನು ಕಂಡುಕೊಂಡಿದೆ. ಈಗಲೂ ಕೂಡ ನಿಮ್ಮ ಭೂಮಿನಲ್ಲಿ ಜನವರಿ ಅಂದರೂ ಕೂಡ ಅದು ಸುಸ್ಥಿರತೆಯನ್ನು ಸಾರುತ್ತೆ. ಇವತ್ತು ಕೂಡ ಇವತ್ತು 8-10 ಬೆಳೆಗಳನ್ನು ಇವತ್ತು ಜಮೀನಲ್ಲಿ ನೋಡ್ಬೋದು, ಇವತ್ತು ಕೂಡ ನೋಡ್ಬೋದು. ಅದು ಹೇಗೆ ಸಾಧ್ಯವಾಯಿತು? ಇಂಪಾರ್ಟೆಂಟ್ ಕ್ವಶನ್. ಇಷ್ಟೆಲ್ಲ ನಮಗೆ ಅಧ್ವಾನಗಳಿದ್ರು ಕೂಡ, ಇಷ್ಟೆಲ್ಲ ತೊಂದರೆ ಇದ್ರು ಕೂಡ ಇವತ್ತು ಕೃಷಿನಲ್ಲಿ ಅವರ ಜಮೀನಲ್ಲಿ ಏನಾದರೂ ನೋಡಲಿಕ್ಕೆ ಸಿಗುತ್ತೆ, ಒಂದು ಹೋದ್ರೂ ಕೂಡ ಒಂದು ಬರುತ್ತೆ ಅವ್ರ, ಅದು ಹೇಗೆ ಸಾಧ್ಯ?
ಮೊದಲನೇದಾಗಿ ನಾವು ಮಾಡುವಂಥದ್ದು ಅಂದರೆ ಬದುಗಳನ್ನು ಭದ್ರತೆ ಮಾಡ್ತೀವಿ. ಯಾಕೆ ಅಂದರೆ 1 cm ಮಳೆ ಬಂತು ಅಂತಂದರೆ 1 acre 40,000 liter ಸ್ಟೋರ್ ಆಗುತ್ತೆ. ಅದರಲ್ಲಿ ಹರಿದು ಹೋಗುವಂಥದ್ದು, ಆವಿ ಆಗುವಂಥದ್ದು ಬಿಟ್ಟರೂ ಕೂಡ ಭೂಮಿಗೆ ಈಗುವಂಥದ್ದನ್ನು ನಾವು 30% ಇಟ್ಕೊಂಡ್ರೂ ಕೂಡ ಅದು ನಮ್ಮ ಭೂಮಿಯ ತೇವಾಂಶವನ್ನು ಯಥೇಚ್ಛವಾಗಿ ಕಾಪಾಡುತ್ತೆ. ಯಾವಾಗ ನಾವು ಈ ಹಸರೆಲೆ ಗೊಬ್ಬರ, ತಿಪ್ಪೆ ಗೊಬ್ಬರ ಇದೆಲ್ಲವನ್ನು ಭೂಮಿಗೆ ಕೊಟ್ಟಿದ್ದೀವೋ, ಒಂದು ಸ್ಪಾಂಜಲ್ಲಿ ನಾವು ನೀರನ್ನು ಸಂಗ್ರಹಣೆ ಇಟ್ಟು 8 ದಿನ ಆದಮೇಲೆ ಅದನ್ನು ಪ್ರೆಸ್ ಮಾಡಿದ್ರೆ ನೀರು ಹೆಂಗೆ ಬರುತ್ತೋ ಹಂಗೆ ಭೂಮಿಯಲ್ಲಿ ನೀರನ್ನು ಹಿಡಿದಿಟ್ಕೊಂಡಿರೋಂಥ ಶಕ್ತಿ ಇದೆ. ಆವಾಗ ಮಳೆ ಕಡಿಮೆ ಆದರೂ ಕೂಡ ನಮಗೆ ಸರಿಸುಮಾರಾಗಿ ಕೂಡ ಬೆಳೆಯನ್ನು ಕಾಪಾಡ್ಕೊಳ್ಳೋ ಅಂತ. ಈ ಅಕ್ಕಡಿಯನ್ನು ನಾವು ಯಾವಾಗ ಮಾಡಿರ್ತೀವೋ ಕೆಲವೊಂದು ಬೇರುಗಳು 1/4 inch ಹೋಗಿರುವಂಥದ್ದು ಇರುತ್ತೆ, 3/4 inch ಹೋಗಿರುವಂಥದ್ದು ಇರುತ್ತೆ, 1.5 ಹೋಗಿರುವಂಥದ್ದು ಇರುತ್ತೆ, 1.5 ಹೋಗಿರೋದು ಇರುತ್ತೆ, 10 ಹೋಗಿರೋದು ಇರುತ್ತೆ. ಈ ಬೇರುಗಳು ಏನು ಮಾಡುತ್ತೆ ಅಂದರೆ ಮಳೆ ಜಾಸ್ತಿ ಆದಂಥ ಸಮಯದಲ್ಲಿ ಹೀರ್ಕೊಳ್ಳುತ್ತೆ, ಮಳೆ ಕಡಿಮೆ ಆದಂಥ ಸಮಯದಲ್ಲಿ ಮೇಲ್ಗಡೆ ಇರುವಂಥ ಬೆಳೆಗಳಿಗೆ ಪಂಪ್ ಮಾಡುವಂಥ ಕೆಲಸ. ಅದಕ್ಕೆ ಅಕ್ಕಡಿನಲ್ಲಿ ಯಾವತ್ತೂ ಕೂಡ ಮಳೆ ತಡೆದರೂ ಕೂಡ ಹಸಿರು ಅನ್ನುವಂಥದ್ದು ಹಾಗೆ ಉಳಿಯುವಂಥದ್ದಕ್ಕೆ ಸಾಕು. ಒಂದೇ ರೀತಿ ಬೆಳೆ ನಾವು ಯಾವಾಗ ಆಗಿರ್ತೀವೋ ಎಲ್ಲ ಬೇರುಗಳು ಒಂದೇ ಸರಿಸಮಾನ ಇರುವಾಗ ಎಲ್ಲದಕ್ಕೂ ಒಂದೇ ಸಮಾನವಾದಂಥ ನೀರು ಬೇಕು, ಪೋಷಕಾಂಶಗಳು ಬೇಕು. ಮಳೆ ಏನಾದರೂ ಹೆಚ್ಚಾಯಿತು ಎಲ್ಲ ಕೊಳತೋಗ್ತವೆ, ಮಳೆ ಏನಾದರೂ ಕಡಿಮೆ ಆಯಿತು ಎಲ್ಲ ಒಣಗೋಗುತ್ತೆ. ಅದನ್ನು ನಾವು ಇಲ್ಲಿ ಕಾಪಾಡ್ಕೊಳ್ಳುವಂಥ ಒಂದು ಕೆಲಸ. ಅದೇನು ಅಂತಂದ್ರೆ ಯಾವಾಗ ಬೆಳೆ ಮೇಲೆ ಎಲ್ಲಾ ಹಸಿರಿರುತ್ತೋ ಅದಂತ ಮಳೆ ನೀರು ನೇರವಾಗಿ ಭೂಮಿ ಮೇಲೆ ಬೀಳಲ್ಲ, ಎಲೆ ಮೇಲೆ ಬಿದ್ದು ಸರಾಗವಾಗಿ ಭೂಮಿ ಒಳಗಡೆ ಇಂಗುತ್ತೆ, ಮತ್ತೆ ಭೂಮಿಯಲ್ಲಿ ಕೊಚ್ಕೊಂಡು ಹೋಗಲ್ಲ, ಮತ್ತೆ ಈ ಬಿಸಿಲು ನೇರವಾಗಿ ಸೂರ್ಯನ ಕಿರಣಗಳು ಯಾವಾಗ ಬೀಳಲ್ವೋ ಅವಾಗ ಭೂಮಿಯಲ್ಲಿ ತಣು ಕಾಪಾಡುತ್ತೆ. ರಾತ್ರಿ ವೇಳೆ ನಮಗೆ ಭೂಮಿಯಿಂದ ಆಗುವಂತ ಆವಿ ಮೇಲ್ಗಡೆ ಬೀಳುವಂತ ಇಂಬುನಿ ಎರಡು ಕನೆಕ್ಟಿವಿಟಿ ಆದಾಗ ಈ ಸಾವಯವ ಕೃಷಿಯಲ್ಲಿ ಈ ಜೀವಾಣುಗಳು ಯಾವಾಗ ಇರ್ತಾವೋ ಅವಾಗ ನಮಗೆ ಮಳೆ ಪ್ರಮಾಣ ಒಂದು ತಿಂಗಳಿಲ್ಲ ಅಂದ್ರೂ ಕೂಡ ನಮ್ಮ ಬೆಳೆಗಳು ತಡಕಡೆ.
ನಾವು ಇನ್ನೊಂದು ಏನ್ ಮಾಡ್ತೀವಿ ಅಂತ ಸ್ಪೆಡ್ಡಿಂಗ್ ಗ್ರನೋಟ್ ಅಂತ ಬೆಳಿ ಶೇಂಗಾ ಅಂತ ಬೆಳಿತೀವಿ. ಆ ಸ್ಪೆಡ್ಡಿಂಗ್ ಗ್ರನೋಟ್ ಅಂತಂದ್ರೆ ಸುಮ್ಮನೆ ಫುಲ್ ಗ್ರೀನ್ ಇದನ್ನ ನೋಡಿದಂಗೆ ಅಲ್ಲಿ ಅಷ್ಟೆಲ್ಲ ಹಬ್ಕೊಂಡಿರ್ತಿ, ಅದ್ರೊಳಗೆ ಮೊಶರ್ ಭಾಳ ಹಿಡ್ಕೊಂಡಷ್ಟು ಇದಿರುತ್ತೆ. ಹಿಂಗಾಗಿ ನಮಗೆ ಮಳೆ ಕಡಿಮೆ ಆದರೂ ಒಂದು ಇದು ಬರುತ್ತೆ. ಇನ್ನೊಂದು ನಾವು ಇಂಪಾರ್ಟೆಂಟ್ ಏನ್ ಮಾಡ್ತೀವಿ ಅಂತ, ಭಾಳ ಇಂಪಾರ್ಟೆಂಟ್ ಏನ್ ಮಾಡ್ತೀವಿ ಅಂತಂದ್ರೆ 8-10 ಈ ಮಳೆ ಹೋತಪ್ಪ ಅಂತಂದ್ರೆ ಭೂಮಿ ಬಾಯಿ ಬಿಡುತ್ತೆ ಅನ್ನೋದು ನಮ್ಗೆ ಗೊತ್ತಾಗತ್ತೆ. ಆ ಬಾಯಿ ಬಿಟ್ಟಾಗ ಇಂಟ್ರಿಕಲ್ಟೇಸ್ ಎಡೆ ಕುಂಟೆ ಅಂತೆ, ಎಡೆ ಕುಂಟೆ ಅಂದ್ರೆ ನೆಲ ಹರಿಸೋಂಗಿಲ್ಲ, ಅದು ಮಣ್ಣನ್ನ ಮಣ್ಣು ಮಾಡ್ಕೊಂತ ಹೋದ್ರ ಅದು ಎರ್ಕಲ್ ಬಿಡಿ ಒಳಗೆ ಮಣ್ಣು ಬಿತ್ತಂತಂದ್ರೆ ಅದು ವ್ಯಾಕಂ ಹೊರಗೆ ಹೋಗ್ಲಾರ್ದಂಗ ಅದು ನಾವು ಸಿಂಗಾದೊಳಗೆ ನೆವಣಿ ಊದ ಹಾಕೋದ್ರಿಂದ ಅದು ಹೈಟ್ ಆಗಿ ಬಿಡುತ್ತೆ, ಅದ್ರ ನೆರಳದ್ ಬಿಡೋದ್ರಿಂದ ಮಚ್ಚಲ್ಲಿ ಹೂಡಿಕೆ ಕೆಪಾಸಿಟಿ ಆಗುತ್ತೆ. ಮತ್ತೆ ಅವ್ರು ಬೇರ್ ಹೇಳಿದ್ರೆ ಆ ಬೇರಿಂದ ಅದು ಕೆಲಸ ಮಾಡ್ತಿ, ತರಗೆಲೆಗಳು ಅದು ಉದುರೋದ್ರಿಂದ ಅದು ಭೂಮಿ ಮಲ್ಚ್ ಆಗೋದ್ರಿಂದ ಮಚ್ಚಲ್ ಮಚ್ಚಲ್ ಜಾಸ್ತಿ ಹಿಡ್ಕೊಂಡಿ. ಮತ್ತೆ ಬಹಳ ಇಂಪಾರ್ಟೆಂಟ್ ಏನಂತಂದ್ರೆ ಈ ಟೈಮ್ನಲ್ಲಿ ನಾವು ಮಾಯಿಶ್ಚರ್ ಜಾಸ್ತಿ ಕೇಳುವಂಥ ಬೆಳೆಗಳನ್ನು ಬೆಳ್ಕೋಬಾರ್ದು. ನಮಗೆ ಮಳೆ ಬರಗಾಲ ಬೀಳ್ತೈತೆ ಅನ್ನೋ ಸಿಚುವೇಷನ್ ಗೊತ್ತಂದಾಗ ಕೆಲವೊಂದು ಬೆಳೆಗಳಿಗೆ ಭಾಳ ಮಾಯಿಶ್ಚರ್ ಬೇಕು, ಆ ಮಾಯಿಶ್ಚರ್ ಇರುವಂಥ ಬೆಳೆಗಳನ್ನು ಮಾಡಬಾರ್ದು. ಅದರೊಳಗೆ ಎಡಿಷನಲ್ ಬೆಳೆಗಳನ್ನು ಮಾಡಿಕೊಂಡು ಅದು ಆ ಥರ ಮಾಡಿಕೊಂಡಾಗ ಅದು ನಿರ್ವಹಿಸ್ಬೋದು, ಫ್ಲಡ್ ನಿರ್ವಹಿಸ್ಬೋದು.
ತೇವಾಂಶ ಕಾಪಾಡ್ಕೊಬೇಕಾದ್ರೆ ಮೋನೋಕ್ರಾಪಿಂಗಿಂದ ಹೊರಬರಿ, ಮೋನೋಕ್ರಾಪಿಂಗ್ ಬೇಡ, ಮಲ್ಟಿಕ್ರಾಪಿಂಗ್. ಅಕ್ಕಡಿ ಸಾಲ ಅಂತ ಏನು ಹೇಳಿದ್ರಲ್ವಾ, ಅಕ್ಕಡಿ ಸಾಲ ಅಂದರೆ ಸುಮಾರು ಪ್ರಭಾಕರ್ ಒಂದು ಟೈಮಲ್ಲಿ 27-28 ಬೆಳೆಗಳನ್ನು
ಮುಂಗಾರಿಗೆ ಬಂದಾಗ 16, ಹಿಂಗಾರಿಗೆ ಬಂದಾಗ 5, ಎರಡು ಸೇರಿದಾಗ 22
ಬೆಳೆಗಳನ್ನ
ಹಿಂಗಾರು ಮುಂಗಾರು.
ಮೀನು ನೀವು ತೇವಾಂಶ ಕಾಪಾಡಿ ಯಾವ್ದಾಗಿರ್ಬೋದು, ತೇವಾಂಶ ಮುಖ್ಯ. ತೇವಾಂಶ ಕಾಪಾಡ್ಕೊಳ್ಬೇಕಾದ್ರೆ ಮಲ್ಚಿಂಗ್ ಇರಬೇಕು, ಹೌದ್ರಿ ಸರ್? ಮಲ್ಚಿಂಗ್ ಬಗ್ಗೆ, ಭೂಮಿ ಪದರ ಮುಚ್ಚಿರಬೇಕು, ನೇರವಾಗಿ ಸೂರ್ಯನ ಕಿರಣಗಳು ಬೀಳಬಾರದು. ಮಲ್ಚಿಂಗು ಡಿಫ್ರೆಂಟ್ ಟೈಪ್ಸ್ ಆಫ್ ಮಲ್ಚಿಂಗ್ ಇದೆ, ಒಂದು ಸಾಯಿಲ್ ಮಲ್ಚಿಂಗ್ ಅಂತ ಇದೆ, ಇನ್ನೊಂದು ಗ್ರೀನ್ ಮಲ್ಚಿಂಗ್ ಇದೆ, ಅಥವಾ ಒಣ ಮಲ್ಚಿಂಗ್ ಅಂತ ಇದೆ. ಬಟ್ ಒಣ ಮಲ್ಚಿಂಗ್ ಮಾಡ್ಬೇಕಾದ್ರೆ ಹುಷಾರಾಗಿರಿ, ಬೆಂಕಿ ಬಿದ್ದೆಲ್ಲ ಸುಟ್ಟಾಗ್ಬಿಡುತ್ತೆ, ಬೆಂಕಿ ಬಿದ್ದೆಲ್ಲ ಸುಟ್ಟೋಗ್ಬಿಡುತ್ತೆ, ಹುಷಾರಾಗಿರಿ. ಬಟ್ ಗ್ರೀನ್ ಮಲ್ಚಿಂಗ್ ಮಾಡ್ಬೋದು, ವೆರೈಟಿ ಇದೆ, ಅದನ್ನ ಮಾಡ್ಬೋದು. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಸರ್ ಹೇಳಿದಾಗೆ ಬದುಗಳು ಬೇಕೇ ಬೇಕು. ಒಂದು ಹನಿ ನೀರು ಕೂಡ ನಿಮ್ಮ ಜಮೀನಿನಿಂದ ಹೊರಗಡೆ ಹೋಗ್ಬಾರ್ದು. ಅಕಸ್ಮಾತ್ ಹೋದ್ರು ಹೆವಿ ಮಳೆ ಆಗಿ ಹೋದ್ರು ಕೂಡ ಅದು ಕೆಂಪು ಕಾಣಬಾರದು. ಕೆಂಪು ಹೋದ್ರೆ ಇದು ನಿಮ್ಮ ಕಣ್ಣೀರು ಬರೀ ನೀರಲ್ಲ, ಅದು ನಿಮ್ಮ ರಕ್ತದ ಹನಿ, ರಕ್ತದ ಕೋಡಿ ಅಂತ ತಿಳ್ಕೊಳ್ಳಿ. ತುಂಬ ಹರಿದ್ಬಿಟ್ಟು ಹೋಗುತ್ತಲ್ವಾ, ಅಕಸ್ಮಾತ್ ಹರಿದು ಹೋದ್ರು ಕೂಡ ಅದು ಹೆಂಗಿರ್ಬೇಕು, ಎಳ್ನೀರು ಇದ್ದಂಗೆ ಇರ್ಬೇಕು. ಕೆಂಪು ಹೋಯ್ತು ಅಂದ್ರೆ ಮೇಲ್ಮಣ್ಣದ ಮಣ್ಣಲ್ಲ ಅಲ್ಲಿ ಮುಗೀತು, ನೀವೇನು ಹಾಕಿದ್ರು ಆಗ ಬೆಳೆಯಲ್ಲ, ಅದನ್ನು ತಿಳ್ಕೊಳ್ಳಿ. ಆಮೇಲೆ ಭೂಮಿ ಫುಲ್ಲು ಕವರ್ ಆಗಿರ್ಬೇಕು. ಈ ನಮ್ಮ ಏನು ನಮ್ಮ ಇದು ಹೇಳಿದ್ರಲ್ಲ ನಮ್ಮ ಅಯ್ಯಪ್ಪ ಮುಸ್ಗಿ ಅವ್ರ ಇದರ ಪದ್ಧತಿಯಿಂದ ನಮ್ಮ ಕೊಟ್ಟೂರು ಭಾಗಕ್ಕೆ ಹೋದ್ರೆ ಸುಮಾರು ಮಂದಿ ನಮ್ಮ ಇಕ್ರಾ ಸಂಸ್ಥೆ ಏನಿದೆಯಲ್ಲೋ, ಇಕ್ರಾ ಸಂಸ್ಥೆ ಮೂಲಕವಾಗಿ ಸುಮಾರು ಮಂದಿ ರೈತರು
180 ಜನ ಇದರಲ್ಲಿ
180 ಮಂದಿ ರೈತರು ಅವರೆಲ್ಲರೂ ಸಕ್ಸಸ್ ಆಗಿದ್ದಾರೆ ಈ ಸಾರಿ. ಈ ಸಾರಿ ನಾನು ಅದ್ಭುತವಾಗಿ ಕೆಲಸ ಮಾಡಿದೆ. ಈ ಪದ್ಧತಿಯನ್ನು ಒಂದ್ಸರಿ ಮಾಡಿಬಿಟ್ರೆ ಆಗೋತೀವಿ, ನಿಮ್ಮ ತೇವಾಂಶ ಕಾಪಾಡ್ಕೊಂಡಿರುತ್ತೆ, ಒಳಗಡೆ ನೀರು ನಿಂತಿರುತ್ತಲ್ವಾ, 4 ವರ್ಷ ಮಳೆ ಹೋದ್ರೂ ಕೂಡ ಬರುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿ ಹೇಳಿದ್ದಾರೆ. ಭಾಳ ಮಂದಿ ರೈತರು ಪ್ರಯೋಗ ಮಾಡಿದ್ದಾರೆ, ಸಹಜ ಸಾಗುವಳಿ ಅಂತ ಹೇಳಿ ಒಂದು ಬುಕ್ ಇದೆ, ಆ ಮ್ಯಾಗ್ಝಿನ್ ಈ ಸಾರಿ ಫುಲ್ ಇದೇ ಬಂದಿದೆ. ನಾವೇನು ಮಾತಾಡಿದ್ರೆ ಅದರ ಡಿಸ್ಕಷನ್ ಆಗಿದೆ. ಒಂದು ಸಾರಿ ನೀವೇನಾದ್ರೂ ಸಿದ್ಧತೆ ಮಾಡ್ಕೊಂಡ್ರೆ ಗೊತ್ತಾಯ್ತಲ್ವಾ, 3x3 ಮಾಡಬಹುದು, 6x6 ಮಾಡಬಹುದು. ಈ ತರ ಗುಂಡಿಗಳನ್ನು ತೆಗೆದ್ಬಿಟ್ಟು ಅವುಗಳ ಕೆಳಗಡೆಗೆ ದಪ್ಪ ಕರೆಕ್ಟ್ ಬೆಂಜರ್ಗಳು ಹಾಕಿ ಮರಳಾಕಿ ಅದ್ರ ಮೇಲೆ 1-1.5 ಮೇಲ್ಮಣ್ಣನ್ನ ಅದ್ರ ಮೇಲೆ ಹಾಕ್ಬೇಕು, ಕೆಳಮಣ್ಣಲ್ಲ ಮೇಲ್ಮಣ್ಣು ಹಾಕ್ಬೇಕು, ಬಿಚ್ಚಿಬಿಟ್ರೆ ಆಗೋಯ್ತು. ಅದ ಹೆಂಗಾಗುತ್ತೆ, ನಿಮ್ಮ ಮಳೆಗಾಲ ಇಲ್ಲ ಅಂದ್ರೆ ನೀವು ಒಂಥರ ನಮ್ಮ ಸೀಮೆಣ್ಣ ಬುಡ್ಡೆಯಿಂದ ಹೆಂಗ್ ಬರುತ್ತೆ ತೇವಾಂಶ, ಅಲ್ಲಿಂದ ನಿಧಾನಕ್ಕೆ ಇದ್ರಲ್ಲಿ ಆಗಿ ಬರ್ತಾ ಹೋಗುತ್ತೆ. ಈ ಪದ್ಧತಿ ಕೂಡ ನೀವು ಅಳವಡಿಸ್ಕೊಳ್ಬಹುದು.
ಆಕ್ಚುಲಿ ನಮ್ಗೆ ಅನ್ನ ಕೊಡುವಂತ ಭೂಮಿ ಇರುವಂತದ್ದು ಬರೀ 10 ಪೈಸೆ ಭಾಗದ ಭೂಮಿ ಮಾತ್ರ. ಆದ್ರೆ ಆ 10 ಪೈಸೆ ಭಾಗದ ಭೂಮಿಯನ್ನ ಏನಾದ್ರೂ ನಾವು ಕಳ್ಕೊಂಡ್ಬಿಟ್ವಿ ಅಂದ್ರೆ ಮುಂದೆ ನಮ್ಗೆ ಅನ್ನ ಸಿಗಲ್ಲ. ಇದಕ್ಕೆ ಒಂದೇ ಒಂದು ಉದಾಹರಣೆ, ನಾವು ನೀವು ಎಲ್ಲರೂ ಕೂಡ ಸಮಾಜದಲ್ಲಿ ಎಲ್ಲರೂ ಕೂಡ ಕೇಳಿರುವಂಥದ್ದು 75% ನೀರಿರುವಂಥದ್ದು ಭೂಮಿ, ಉಳಿದ 0.5% ಭೂಮಿ ಇದೆ. ಆ 0.5% ಭೂಮಿಯಲ್ಲಿ ಅರಣ್ಯಗಳಿದ್ದಾವೆ, ಬೆಟ್ಟಗುಡ್ಡಗಳಿದ್ದಾವೆ, ನಾವು ವಾಸ ಮಾಡ್ತಕ್ಕಂಥ ಗ್ರಾಮಗಳಿದ್ದಾವೆ, ರಸ್ತೆಗಳಿದ್ದಾವೆ, ಅದೆಲ್ಲ ಹೋದರೆ 10 ಪೈಸೆ ಭಾಗದ ಭೂಮಿನೇ ಕೃಷಿ ಭೂಮಿ ಇರುವಂಥದ್ದು. ಆ ಕೃಷಿ ಭೂಮಿಯನ್ನು ನಾವು ಉಳಿಸ್ಕೊಂಡಿಲ್ಲ ಅಂದರೆ ಮುಂದೆ ನಮ್ಗೆ ಯಾರಿಗೂ ಊಟ ಸಿಗುತ್ತೆ. ಅಲ್ಲಿಗೆ ಆ 10 ಪೈಸೆ ಭಾಗದ ಭೂಮಿ ಉಳಿಬೇಕು ಅಂದರೆ ಇವತ್ತು ನಾವೆಲ್ಲರೂ ಕೂಡ ಮನಸ್ಸು ಮಾಡಬೇಕು. ಇವತ್ತಿಂದ ನಾವು ಮನಸ್ಸು ಮಾಡಿಲ್ಲ ಅಂದರೆ ಮುಂದೆ ನಮ್ಮ ಮಕ್ಕಳಿಗೆ ನಾವು ಎಲ್ಲರೂ ಕೂಡ ಭೂಮಿ ಕೊಡಲ್ಲ, ಆ 10 ಪೈಸೆ ಭಾಗದ ಭೂಮಿಯನ್ನು ಕೊಡಲ್ಲ. ಅವಾಗ ನಾವು ಕೊಡುವಂಥದ್ದು ಬರೀ 0 ಭೂಮಿಯನ್ನೇ ಕೊಡುವಂಥದ್ದು.
ವಿಶ್ವದ ಭೂಮಿ.
ಕೆರೆಗೋಡು ಮಣ್ಣಿನ ಪಾತ್ರ ಅನ್ನೋದ್ರ ಬಗ್ಗೆ ಒಂದು ದ್ವಂದ್ವ ಇದೆ. ಕೆಲವೊಂದು ಕಡೆ ಹಾಕದ್ ಬೇಡ ಅಂತ
ನಾನು ಅದನ್ನು ಹೇಳ್ತೀನಿ.
ದ್ವಂದ್ವ ಇದೆ.
ಒಂದೇನು ಅಂದ್ರೆ ಸುಮಾರು ಜನ ಕೆರೆಗೋಡು ಮಣ್ಣು ಅಂದ್ರೆ ತಗೊಂಡು ಹೋಗ್ಬಿಟ್ಟು ಒಂದಡಿ ಅರ್ಧಡಿ ತುಂಬಿಸ್ಬಿಡ್ತಾರೆ, ಅದಾಗಬಾರ್ದು. ಒಂದೇನು ಅಂದ್ರೆ ಒಂದು ಎಕರೆಗೆಲ್ಲ 10-15 ಟ್ರಾಕ್ಟರ್ ಲೋಡ್ ಮಾತ್ರ ಕೊಟ್ರೆ ಸಾಕು. ಎಷ್ಟು? 10-15 ಲೋಡ್ ಮಾತ್ರ ಕೊಟ್ರೆ ಸಾಕು, ಅದು ಒಂದ್ ಎಕರೆಗೆ. ಆದ್ರೆ ಪ್ರತಿ ವರ್ಷ ಕೊಡಬಾರದು. ಇದನ್ನೇನಾದ್ರೂ ನೀವು ಪ್ರತಿ ವರ್ಷ ಕೊಟ್ರೆ ಅಂದ್ರೆ ಮಳೆ ಬಿದ್ದಂತ ನೀರು ಭೂಮಿ ಒಳಗಡೆ ಹಿಂಗಲ್ಲ, ನೀವು ಹೋಗಿ ಬೇಸಾಯ ಮಾಡಕ್ ಆಗಲ್ಲ. ಇದಕ್ಕೆ ಹೇಗೆ ಅಂತಂದ್ರೆ ನಮ್ಮ ಸುಣ್ಣದ ಕಲ್ಲನ್ನು ನೀವು ಗಮನಿಸಿರ್ತೀವಿ, ಸುಡ್ತೀವಿ, ಸುಟ್ಟಮೇಲೆ ನೀರೊಳಗೆ ಹಾಕಿದ ತಕ್ಷಣ ಅದು ಏನಾಗುತ್ತೆ ಅಂತಂದ್ರೆ ಕಂಪ್ಲೀಟ್ ಕರಗುತ್ತೆ. ಕೆರೆ ಗೋಡು ಮಣ್ಣನ್ನು ನೀವು ತಗೊಂಡ್ಬರ್ಬೇಕಾದ್ರೆ ಎಂಟೆ ಇರುತ್ತೆ. ಆ ಎಂಟೆಯನ್ನು ನಾವೇನು ಮಾಡಬೇಕು, ಹೊಲದಲ್ಲಿ ಅಲ್ಲೊಂದು ಬಿಸಾಕಿರ್ಬೇಕು ಬೇಸಿಗೆಗೆ. ಕಂಪ್ಲೀಟ್ ಬೇಸಿಗೆಗೆ ಚೆನ್ನಾಗಿ ಒಣಗಬೇಕು. ಮುಂಗಾರು ಮಳೆ ಬಂದಾಗ ನಮ್ಮ ಬೆಣ್ಣೆ ಹೆಂಗೆ ಕರಗುತ್ತೋ ಹಂಗೆ ಅದು ಕರಗುತ್ತೆ, ಅವಾಗ ಅದು ನಮಗೆ ಶ್ರೇಷ್ಠ. ಹಸಿ ಮಣ್ಣಿನ ಮೇಲೆ ಏನಾದರೂ ನಾವು ಹಂಗೆ ಹಾಕಿ ಉಳುಮೆ ಮಾಡಿದ್ದೀವಿ ಅಂದರೆ ಅದು ನಮಗೆ ಭೂಮಿಗೇಟೆ. ಇದು ನಾವು ತುಂಬ ಅರ್ಥ ಮಾಡ. ಕೆರೆ ಗೋಡು ಮಣ್ಣು ಅಂತಂದ್ರೆ ಅದರ ಫಲವತ್ತತೆ ಎಷ್ಟಿದೆಯೋ ಅದನ್ನು ಬಳಕೆ ಮಾಡುವಂತದ್ದು ಅಷ್ಟೇ ಮುಖ್ಯ,
ರೀತಿ ಮುಖ್ಯ. ಅದ್ರ ಜೊತೆನಲ್ಲಿ 100 ಎಕರೆ ಜಮೀನಿಂದ ನೀರು ಹಾಕೊಂಡ್ಬರುತ್ತೆ ಕೆರೆಗೆ. ಅದರಲ್ಲಿ ಅವರು ತುಂಬಾ ಅಂದ್ರೆ 90 ಭಾಗ ರಾಸಾಯನಿಕನ ಮಾಡಿರ್ತಾರೆ ಅನ್ಸುತ್ತೆ. ಆ ಮಣ್ಣನ್ನ ನಾವು ಹಾಕ್ಬಹುದಾ ಕನ್ವರ್ಟ್ ಮಾಡಿದ್ಮೇಲೆ?
ಅದು ಯಾಕೆ ಆ ಅಂಶ ಎಲ್ಲ ಕೂಡ ಅಲ್ಲಿ ಬಂದಿದ್ದು ಕೂಡ ಅದು ಕಡಿಮೆ ಆಗಿರುತ್ತೆ ಅಂತಂದ್ರೆ, ಪ್ರಕೃತಿಯಲ್ಲಿ ಮರಗಿಡಗಳಿದಾವೆ, ದನಕರು ಇದೆ, ಕುರಿ ಮೇಕೆ ಎಲ್ಲ ಬಯಲಲ್ಲಿ ಮೇದಿರ್ತವೆ, ಇದೆಲ್ಲ ಕೂಡ ಹರಿದು ಎಲ್ಲಿಗೆ ಹೋಗಿರುತ್ತೆ, ಅಲ್ಲಿ ಆ ಅಂಶವನ್ನ ಅದು ಪೂರ್ತಿ ಕಂಟ್ರೋಲ್ ಮಾಡಿರುತ್ತೆ. ನೀವು ಅಲ್ಲಿ ನೋಡ್ಬೋದು ಆ ಎರೆ ಮಣ್ಣನ್ನು ತೆಗಿಬೇಕಾದ್ರೆ ಲೇಯರ್ ಬೈ ಲೇಯರ್ ಕ್ಲೀನ್ ಆಗಿ ಬಣ್ಣನೇ ಬದಲಾವಣೆ ಇರುತ್ತೆ. ಕೆರೆಯಲ್ಲಿ ನೀವು ಗೋಡ್ ಮಣ್ಣು ತೆಗಿತಿರಲ್ಲ, ಒಂದೊಂದು ಇಂಚಿಗೂ ಕೂಡ 3-4 ತರ ಕಲರ್ಸ್ ಇರುತ್ತೆ. ಇನ್ನೊಂದು, ಇಲ್ಲಿ ಸುಮಾರು ಜನ ಇತ್ತೀಚೆಗೆ ಕಳೆನಾಶಕಗಳನ್ನು ಬಳಸುವಂತ ಕೆಲಸ ಮಾಡ್ತಾ ಇರೋದ್ರಿಂದ ಎಷ್ಟೋ ಪೋಷಕಾಂಶಗಳು ನಮ್ಮ ಭೂಮಿಗೆ ಇಲ್ಲದೆ ಹೋಗ್ಬಿಡ್ತೀವಿ. ಯಾರು ಕೂಡ ದಯವಿಟ್ಟು ಹೇಳ್ತೀನಿ, ಕಳೆನಾಶಕಗಳನ್ನು ನೀವು ಬಳಸುವಂಥದ್ರಿಂದ ನಿಮ್ಮ ಭೂಮಿ ಅದಗೇಡೋದಲ್ಲದೆ ನಿಮ್ಮ ಇಡೀ ಕುಟುಂಬ ಕ್ಯಾನ್ಸರ್ಗೆ ತುತ್ತಾಗ್ತೀರಿ. ಜಾನುವಾರುಗಳಿಗೆ ಯಥೇಚ್ಛವಾದಂಥ ಕಾಯಿಲೆಗಳು ಬರುತ್ತೆ. ಇತ್ತೀಚೆಗೆ ಯಾವ ಭೂಮಿಯಲ್ಲಿ ಕಳೆನಾಶಕ ಹೊಡೆದಿರ್ತಾರೋ ಅದರಲ್ಲಿ ಹುಲ್ಲನ್ನು ತಂದು ಹಾಕಿದ್ರೆ ದನಕರುಗಳು ರಕ್ತ ರಕ್ತನೇ ಮೋಷನ್ಸು ಮತ್ತೆ ಗಂಜಲದಲ್ಲಿ ಮಾಡುತ್ತೆ. ಇದು ಕಾರಣ ಇವತ್ತು ವಿಜ್ಞಾನಿಗಳು ಡಾಕ್ಟರ್ಸ್ ಏನ್ ಹೇಳ್ತಿದ್ದಾರೆ ಅಂದ್ರೆ ಈ ಕಳೆನಾಶಕ ನೀವು ಬಳಸಿ ಹಾಕಿರುವಂತ ಹುಲ್ಲಿಂದ ಸಮಸ್ಯೆ ಅಂತ ಹೇಳ್ತಿದ್ರು. ಈಗ ನಮ್ಮ ಅಕ್ಕಡಿ ಹೊಲದ ಪಕ್ಕದಲ್ಲಿ ಒಬ್ಬರಿದೆ, 2 ಹಸು ಇಟ್ಕೊಂಡಿದ್ರು. ಒಂದು ವರ್ಷದಲ್ಲಿ 3-4 ಸಾರಿ ಕಳೆನಾಶಕ ಹೊಡಿತಾನೆ, ಸ್ಪ್ರೇ ಕಳೆನೇ ಒರಿಯಲ್ಲ. ಏನ್ ಮಾಡ್ತಾನೆ, ಹೊರ್ತಿದ್ದಾದ್ಮೇಲೆ ಅದೇ ಇದ್ರಲ್ಲಿರುವಂತ ಜೋಳದ ಕಡ್ಡಿ ಹುಲ್ಲನ್ನ ಹೊರ್ಕೊಂಡು ಹೋಗಿ ಹಸುಗೆ ಹಾಕ್ತಾ ಇದ್ದ. ಸರ್, 3 ಬರೀ ರಕ್ತ ರಕ್ತನೇ ಹಾಕ್ತಿದ್ರು. ಡಾಕ್ಟರ್ ಲಾಸ್ಟ್ ಚೆಕ್ ಮಾಡಿ ಒಂದೇ ಹೇಳಿದ್ರು, ಯಾವ ಮೇವು ಕೊಡ್ತೀವಿ ಅಂದ್ರು. ಕೇಳ್ದ, ಅವಾಗಲೇ ಹೇಳ್ಬಿಟ್ಟ, ನೋಡಪ್ಪ ನೀನು ಈ ಕೆಲಸ ಮಾಡಿದ್ರಿಂದ ಇಲ್ಲಿ ನಿನಗೆ ರಿಸಲ್ಟ್ ನೋಡಿಸಿದೆ. ನೀನೇನಾದರೂ ಇದೇ ಧಾನ್ಯವನ್ನು ಇದರಲ್ಲಿ ಬೆಳೆದು ನೀನು ತಿಂದಿದೀಯ ಅಂತಂದ್ರೆ ಇಡೀ ನಿನ್ನ ಕುಟುಂಬಕ್ಕೆ ಕ್ಯಾನ್ಸರ್ ಬರುತ್ತೆ. ನಾವು ಅಂಗಡಿಗಳವ್ರು ಏನ್ ಮಾಡ್ತಿದೀವಿ, ವ್ಯಾಪಾರ ಹಣಕ್ಕೆ ಆಸೆ ಪಟ್ಟು ಅವ್ರು ಬಂದು ಕೇಳಿದ ತಕ್ಷಣ ಕೊಡಕ್ ಶುರು.
ವ್ಯಾಪಾರ ಯಾರು ಮಾಡ್ತಾ ಇದ್ರೆ ಅನ್ನೋದು ಮುಖ್ಯ ಆಗುತ್ತೆ.
ಅದೇ ಮೊದಲು ನಮ್ಮ ಹಿರಿಯರು 6 ಎಕರೆ ರಾಗಿ ಚೆಲ್ಲಿದ್ರೆ ಅವರು ಏನು ಕಳೆ ನಿಯಂತ್ರಣ ಮಾಡಬೇಕಾದ್ರೆ ಹೆಚ್ಚು ಲೇಬರ್ ಇಡ್ತಿರ್ಲಿಲ್ಲ. ನಾವೇನ್ ಮಾಡ್ತೀವಿ ಅಂದ್ರೆ ಇವತ್ತು ಉಳುಮೆ ಮಾಡಿ ಮಾರನೇ ದಿನನೇ ಯೂರಿಯಾ ತಗೊಂಡೋಗಿ ಹಾಕ್ಬಿಟ್ಟು ಹಂಗೆ ರಾಗಿಯನ್ನು ಬಿತ್ತನೆ ಮಾಡ್ಕೊಂಡ್ಬಂದ್ರೆ ಕಳೆ ಬರ್ದಿರ ಎಲ್ಲಿ ಬರುತ್ತೆ ಸರ್? ಇವತ್ತು ನಾನು ಹೇಳ್ತೀನಿ, ಭೂಮಿಯನ್ನು ಹದ ಮಾಡೋ ಅಂಥದ್ರಲ್ಲಿ ಮೊದಲು ನಮ್ಮ ಹಿರಿಯರು ಏನು ಮಾಡೋರು ಅಂದರೆ ಯಾವ್ಯಾವ ಹಂತದಲ್ಲಿ ಯಾವ್ಯಾವ ಉಳುಮೆ ಮಾಡಬೇಕು ಅನ್ನೋವಂಥ ಮೆಥಡ್ ಇತ್ತು, ಪರಿಕರ ಬಳಸುವಂಥದ್ದು. ಮರದ ನೇಗಿಲು, ಕಬ್ಬಿಣ ನೇಗಿಲು, ಎಗ್ಗುಂಟೆ, ಅಲಬೆ, ಗುಂಟೆ, ಇವುಗಳನ್ನು ಯಾವಾಗ ಬಳಸ್ತಾ ಇದ್ವೋ ಆವಾಗ ಆ ಕಳೆ ನಿಯಂತ್ರಣ ಆಗ್ತಾ ಇತ್ತು. ನಾವು ಬಿತ್ತನೆ ಮಾಡಿದ್ಮೇಲೆ ನೆತ್ತು ಕಟ್ಕೊಂಡು ಹೊಲದಲ್ಲಿ 3 ಸಾರಿ ಗುಂಟೆ ಹಾಕಿದ್ದೀವಿ ಅಂದರೆ ಒಂದೇ ಒಂದು ಕಳೆ ಬರ್ತಿರ್ಲಿಲ್ಲ, ಬರೀ ಪೈರ್ ಮಾತ್ರ ಉಳ್ಕೊಂಡು. ಅದು ಆ ಪೈರ್ ಹೆಂಗೆ ಉಳಿಸ್ತಿದ್ವಿ ಗೊತ್ತಾ? ಒಂದು ಕಂಬಳಿ ಹಾಸಬೇಕಾದ್ರೆ ಕುರಿ ಮಲ್ಲಿಗೆ ಎದ್ದೇಳುವಷ್ಟು ಜಾಗ ಬಿಟ್ಟು ಒಂದು ಕಂಬಳಿ ಹಾಸುವಂಥದ್ದು ಅಂದರೆ 6 ಈ ಥರ 4 ಕಡೆ ಆಗಲ್ಲ, ಬರೀ 8 ಪೈರ್ ಬಿಡ್ತಾ ಇದ್ದಿದ್ದು. ಆ ವ್ಯವಸ್ಥೆ ನಾವೆಲ್ಲಿ ಮಾಡ್ತಾ ಇದ್ದೀವಿ ಸರ್?
ಬಿತ್ತನೆ ಮಾಡ್ತಾ ಇಲ್ಲ, ಏನೋ ಈ ನೀರುಳ್ಳಿ ಯಾವುದು ಇದು ಬೆಳೆಯೋ ಥರ ಸುಮ್ಮನೆ ಚೆಲ್ಬಿಟ್ಟು ಮಾಡ್ತಾ ಇದ್ದೀವಿ
ಸರ್. ಮೊದಲು ಎತ್ತಕಂದ್ರೆ ಗುಂಟೆ ಹಾಕಬೇಕು ಅಂತಂದ್ರೆ ಅಡ್ಡ ಒಂದು
ಮತ್ತೆ ದಿಡ್ಡ ಒಂದು, ಮತ್ತೆ ಆ ಮೂಲೆಯಿಂದ ಈ ಮೂಲೆಗೆ ಕ್ರಾಸ್ ಗಾಳಿ ಸಿಗೋದ್ರ ಜೊತೆಗೆ ಕಳೆ ಅನ್ನುವಂಥದ್ದು ಒಂದು ಕೂಡ ಬರಲ್ಲ ಅಲ್ಲಿ ಸಾಲಿರುವಂಥದ್ರಲ್ಲಿ. ಅವಾಗ ನಮ್ಮ ಹಿರಿಯರು ಅಕ್ಕಡಿಯನ್ನು ಬೀಳ್ಬೇಕಂದ್ರೆ ಒಂದ್ ಎಕರೆಗೆ ಇಷ್ಟಿಷ್ಟು ಧಾನ್ಯ ಬೇಕು, ಇಷ್ಟಿಷ್ಟು ಇರಲೇಬೇಕು ಅಂತಿತ್ತು. ನಮ್ಮ ಅಧಿಕಾರಿಗಳು ಬಂದ್ಮೇಲೆ ಏನ್ ಮಾಡಿದ್ರು, ನೀವು ಬೀಜ ಜಾಸ್ತಿ ಖರ್ಚು ಮಾಡ್ತಿದ್ದೀರಿ, ತೆಳುವಾಗಿ ಬಿತ್ತನೆ ಮಾಡಿ ನೀವು ಗುಂಟೆ ಹಾಕೋದನ್ನ ನಿಲ್ಸಿ ಅಂತಂದ್ರು. ನಮ್ಮ ರೈತರು ಹೌದು ಇದು ಕಷ್ಟ ಅನ್ನುವಂಥದ್ದನ್ನು ಅರ್ಥಕೊಂಡ್ರು. ಆದ್ರೆ ಆ ಹೊಲದಲ್ಲಿ ಬಿತ್ತಿರೋ ಅಂತ ಪೈರು ಗುಂಟೆ ಹಾಕ್ತೀವಿ ನೋಡಿ, ಅದೇ ಭೂಮಿಗೆ ಎಷ್ಟೋ ತಾಕತ್ ಕೊಡ್ತಾ ಇತ್ತು. ಆ ಚಿಗುರೆಲೆಗಳು ರಸ ಮಲ್ಚಿಂಗ್ ಆಗ್ತಾ ಇತ್ತು.
ಮಾಗಿ ಉಳ್ಮೆ ಬಂದು 5-7 ಸತಿ ಮಾಡ್ತಾ ಇದ್ದಾಗ ಕಳೆ ಬೀಜ ಹುಟ್ಟಿ ಹುಟ್ಟಿ ಮತ್ತೆ ಎಲ್ಲ ನಾಶ ಆಗ್ಬಿಡ್ತಾ ಇತ್ತು.
ಆಕ್ಚುಲಿ ಏನು ಅಂದ್ರೆ ಮುಂಗಾರಲ್ಲಿ ಮಳೆ ಬಂದಾಗ ಮೊದಲು ಉಳುಮೆಯನ್ನ ಯುಗಾದಿ ಕಳೆಯೋವರೆಗೂ ಮಾಡ್ತಿರ್ಲಿಲ್ಲ, ಮಳೆ ಬಂದರೂ ಕೂಡ ಮಾಡ್ತಿರ್ಲಿಲ್ಲ. ಕಾರಣ ಯಾಕೆಂದ್ರೆ ಯುಗಾದಿಗೆ ಪ್ರತಿಯೊಂದು ಹಳ್ಳಿಯಲ್ಲಿ ಒಂದೇರು ಅಂತ ಮಾಡೋರು,
ಒಂದೇರು ಪೂಜೆ
ಅಂತ ಮಾಡೋರು. ಪೂಜೆ ಮಾಡಿ ದನಕರುಗಳನ್ನ ಕಟ್ಟಿ ಉಳುಮೆ ಮಾಡುವಂಥದ್ದಕ್ಕೆ ಪ್ರಾರಂಭ ಮಾಡಿದಾಗ ಭೂಮಿ ಹೆಸರು ಕಟ್ಟಿರಬೇಕು. ಆ ಹೆಸರು ಭೂಮಿಗೆ ಸೇರಿದ ಮೇಲೆ ಒಂದೊಂದು ಬೀಜ, ಒಂದೊಂದು ಕಳೆ ಬೀಜ, ಒಂದು ಉಷ್ಣಾಂಶ, ಒಂದು ಮಳೆ ನಕ್ಷತ್ರ, ಒಂದು ತೇವಾಂಶಕ್ಕೆ ಮೊಳಕೆ ಒಡೆಯುತ್ತೆ. ಎಲ್ಲಾ ಕಳೆ ಬೀಜಗಳು ಒಂದೇ ತೇವಾಂಶಕ್ಕೆ ಮೊಳಕೆ ಒಡೆಯೋದಿಲ್ಲ. ಅದನ್ನು ನಮ್ಮ ಹಿರಿಯರು ಅರ್ಥ ಮಾಡ್ಕೊಂಡು 7 ಸಾಲಲ್ಲಿ ಆ ಕಳೆ ಬೀಜಗಳು ಪೂರ್ತಿ ಅಲ್ಲೇ ಭೂಮಿಗೆ ಗ್ರೀನ್ ಮೆನ್ಯೂರ್ ಮಾಡಿಬಿಡ್ತೀವಿ.
ಸೋಯಿಂಗ್ ಮಾಡ್ಲಿಕ್ಕೆ ಎಷ್ಟು ನಾವು ಮಹತ್ವ ಕೊಡ್ತೀವಿ, ಬಿತ್ತಿಂದ 20 ದಿನಕ್ಕೆ ಮಸ್ಟ್ ಒಂದ್ಸರಿ ನಮ್ಮ ಮನೆ ಏನೋ ಕೆಲಸ ಇಲ್ಲ, ಎಂತ ಕೆಲಸ ಇಲ್ಲ, ಸೋಯಿಂಗ್ ಮಾಡಿದ 20 ದಿನಕ್ಕೆ ಒಂದ್ಸರಿ ಎಡಿ ಕುಂತಿ, ಮತ್ತೆ 25 ಮತ್ತೆ 30-35 ದಿನ ಆತಂದ್ರೆ ಮತ್ತೊಂದ್ಸರಿ ಎಡಿ ಕುಂತಿ ಮಾಡೋದ್ರಿಂದ ನಿಮ್ಗೆ ಕಳೆ ಕಂಟ್ರೋಲ್ ಬಹಳ ಬರ್ತೈತಿ. ಯಾಕೆ ಹಂಗೆ ಬರ್ತೈತಿ ಅಂತಂದ್ರೆ ಹೋಕು ಅಂತ ಕಳೆ ಅಂತಂದ್ರೆ 2-3 ಎಲೆ ಇರ್ತೈತಿ ಜಸ್ಟ್. ನೀವು ಅದ್ರ ಮ್ಯಾಗೆ ಚಿತಿಗೆಷ್ಟು ಸಿಗುತ್ತಲ್ಲ, ಅಷ್ಟು ಚಿತಿಗೆಷ್ಟು ಮಣ್ಣು ಬಿದ್ದರೆ ಸಾಕು ಅದು ಸತ್ತು ಬಿಡ್ತೈತಿ. ನೀವು ಎಡಿ ಕುಂಟಿ ಹೊಡಿತಿರ್ದಲ್ಲ ಅದು ಮಣ್ಣು ಈ ಕಡೆ ಬಿದ್ದಾಗ ಸಾಲಂದು ಸಾಯ್ತೈತಿ, ಇಲ್ಲಿ ಬೀದಂದು ಸಾಯ್ತೈತಿ. ಮೂರು ಮಸ್ಟ್ ಅನ್ಸುಟ್ ನಾವೇನ್ ಮಾಡ್ತೀವಿ, ಸೋಯಿಂಗ್ ಮಾಡೋದು ಒಮ್ಮಕ್ಕಳೇ ತಿಂಗಳಾಗಿಂದ ಹೋಗಿಂದ ಅದು ಕಳೆ ಮಳೆ ಬಲಾಡ್ ಆಗಿರುತ್ತೆ. ಅವಾಗ ನಾವು ಎಡಿ ಹೊಡೆಯಕ್ ಹೋಗ್ತೀವಿ, ಮಳಿನೂ ಏನಾಗಿ ಡಿಸ್ಟೆನ್ಸ್ ದೊಡ್ಡದಾಗತಿ, ಅವಾಗ ನಮ್ಗೆ ಆಟೋಮೆಟಿಕ್ ಕಳೆ ಕಂಟ್ರೋಲ್ ಆಗಲ್ಲ. ಬಹಳ ಇಂಪಾರ್ಟೆಂಟ್, ನಾವು ಎಷ್ಟು ಸೋಯಿಂಗ್ ಮಾಡಕ್ಕ ಬಿತ್ತಾಕ ಎಷ್ಟು ನಾವು ಆಸಕ್ತಿ ವಹಿಸ್ತೇವಲ್ಲ ಅಷ್ಟು ಇಂಪಾರ್ಟೆಂಟು. ನಾವು ಅದರೊಳಗೆ ಇಂಟ್ರಿ ಕಲ್ಟಿವೇಷನ್ ಅಂದ್ರೆ ಕಳೆ ಎಡಿ ಕುಂಟೆ ಹಾಕ ಮಾಡೋದನ್ನ ನಾವು ಮಸ್ಟ್ ಇನ್ಸ್ಟೂಟ್ ಮಾಡಿದಾಗ ಇದು ಕಳೆ ಆಟೋಮೆಟಿಕ್ಲಿ ಕಂಟ್ರೋಲ್ ಬರ್ತೀವಿ. 2-3 ಕೆಲಸದಿಂದ ನೀವು 1 ಎಕರೆ ಹೊಲದೊಳಗೆ ಕಳೆ ಕಿತ್ಕೋಬಹುದು.